ಸ್ನಾನ ಮಾಡುವ ಕಾಲಕ್ಕೆ ಊಟದ ಸೂಕ್ತವನ್ನು ಚಿಂತನೆ ಮಾಡಿ ಆ ನೀರಿನಲ್ಲಿರುವ ಭಗವದ್ರೂಪವನ್ನು ನಾವು ಹೇಳುವಂತಹ ಊಟದ ಸೂಕ್ತ ಅಥವಾ ಹರಿಕಥಾ ಮತ್ತು ಸಾರದ ಭಗವಂತನ ಸ್ತೋತ್ರ ಅದು ಯಾವುದೇ ಇರಲಿ, ಆ ಕರ್ಮದಲ್ಲಿ ಬಂದಿರತಕ್ಕಂಥ ಆಯಾ ಕ್ರಿಯೆಯಲ್ಲಿ ಹುಟ್ಟಿರುವ ಭಗವದ್ ರೂಪಗಳನ್ನು ಅರ್ಪಣೆ ಮಾಡಿದರೆ ಭಗವಂತನಿಗೆ ಸ್ನಾನವಾಯಿತು. ಸ್ನಾನ ವಸ್ತ್ರಯುಗ್ಮ ಹುಟ್ಟಿದ್ದು ದೇವರಿಗೆ, ಎರಡು ಒಗೆದ ವಸ್ತ್ರ ಭಗವಂತನಿಗೆ ಅರ್ಪಿತ. ಅಂದರೆ ಆ ವಸ್ತ್ರದಲ್ಲಿರುವ ಭಗವದ್ ರೂಪಗಳನ್ನು ನಮ್ಮ ಸುತ್ತೂ ಇರುವ ಭಗವದ್ ರೂಪಕ್ಕೆ ಅರ್ಪಣೆ ಮಾಡುವುದು. ನಂತರ ಆಸನ, ಬೆಳಿಗ್ಗೆ ಎದ್ದು ಆ ಸ್ನಾನ ಆದ ಮೇಲೆ ಚೂರು ಗುರುಮಂತ್ರ ಅಥವಾ ಸಂಖ್ಯಾತಿ ಕರ್ಮಗಳು ಮಾಡುವಾಗ ಮೊದಲು ಆಸನ ಹಾಕಬೇಕು. ಆಸನದಲ್ಲಿ ಆಸನದ ಆಕಾರದ ಭಗವದ್ ರೂಪವೇ ಭಗವಂತನಿಗೆ ಆಸನ ಅಂತ, ನಮ್ಮ ಸುತ್ತೂ ಇರುವ ಭಗವಂತನಿಗೆ ಆಸನ ಅಂತ ಚಿಂತನೆ ಮಾಡಬೇಕು. ಆಸನ ಆಚಮನಂತ ವಸ್ತು ಅನುಚಂದನ ಅಧಿವಿರಹಿತನ ಮಾಲಿಕಾದಿ ವಿಭೂಷಣಂತವ ವಂದನಂತವ ಸಂಧೆಯೋ. ಆಸನ ಆಚಮನ ಮಾಡಿದ್ದು ನಮಗೂ ಆಚಮನ, ಭಗವಂತನಿಗೂ ಆಚಮನ. ಮೊದಲು ಭಗವಂತನಿಗೆ ಆಚಮನ, ನಾವು ಮಾಡಿದ ಆಚಮನ. ಅಂದರೆ ನಮ್ಮ ಸುತ್ತು ಭಗವಂತ ಇದ್ದ, ಅವನು ನಮ್ಮ ಜೊತೆಗೆ ಬಂದಾಗ, ಅಂದರೆ ಮನುಷ್ಯರ ಜೊತೆಗೆ ಬಂದಾಗ ತಾನೂ ಆಚಮನ ಮಾಡಿದ, ತಾನೂ ಸಂಧ್ಯಾ ವಂದನೆ ಮಾಡಿದ, ತಾನೂ ಪೂಜಾದಿಗಳನ್ನು ಮಾಡಿದ. ಅದೇ ರೀತಿಯಲ್ಲಿ ಭಗವಂತನಿಗೆ ನಾವು ಕಲ್ಪಿಸಿಕೊಡಬೇಕಂತೆ, ಸ್ವಾಮಿ ನಿನಗೆ ಆಚಮನಕ್ಕೆ ತಗೋ ಅಂತ. ನಾವು ಮಾಡುವ ಆಚಮನವೇ ಮೊದಲು ದೇವರಿಗೆ, ನಂತರ ನಾವು ಆ ಥರ ಆಚಮನ. ಅನುಚಂದನ ಅಭಿವಿರಂಕನ, ಆ ಗೋಪಿಚಂದನವನ್ನು ತೆಗೆದು ಆ ಗೋಪಿಚಂದನದಿಂದ ಶರೀರಕ್ಕೆ ಲೇಪನ ಮಾಡಿಕೊಳ್ಳೋದೇನಿದೆ ಅದು ಶರೀರದ ಆಕಾರದಲ್ಲಿರುವ ಭಗವಂತನಿಗೆ ಅಲಂಕಾರ, ವಿರಾಟ ರೂಪಿಗೆ ಅಲಂಕಾರ ಅಂತ ಮಾಡಬೇಕು. ನಂತರ ತುಳಸಿ ಮಣಿ, ಮಣಿಮಾಲಿಕಾದಿಗಳನ್ನು ಹಾಕಿದರೆ ಆಕಾರದಲ್ಲಿರುವ ಮಣಿಮಾಲ, ತುಳಸಿ ಮಣಿಮಾಲ ಅಥವಾ ಮಣಿಮಾಲೆಯ ಆಕಾರದಲ್ಲಿರುವ ಭಗವದ್ ರೂಪವನ್ನು ಚಿಂತಿಸಿ ಆ ರೂಪವೇ ದೇವರಿಗೆ ಮಣಿಮಾಲ ಅಂತ ಅರ್ಪಣೆ ಮಾಡಬೇಕು. ನಂತರ ಸಂಧ್ಯಾ ವಂದನೆ ಮಾಡಿದರೆ ಮೊದಲು ದೇವರಿಗೆ, ನಂತರ ನಮಗೆ ಈ ಅನುಸಂಧಾನ ಬರಲಿ. ಪ್ರತಿಯೊಂದು ದೇವರಿಗೆ ಮೊದಲು ಅರ್ಪಣೆ, ಅಲ್ಲಲ್ಲಿ ಅರ್ಪಣ ಅಂದರೆ ಅಲ್ಲಲ್ಲಿ ಬರುವ ಮಂತ್ರ, ಅಲ್ಲಲ್ಲಿ ಬರುವ ತಂತ್ರ, ಆ ಪದಾರ್ಥ, ಅಲ್ಲಿರುವ ಭಗವದ್ ರೂಪ ಅಲ್ಲಿ ದೇವರಿಗೆ ಅರ್ಪಿತ, ಈ ಚಿಂತನೆ ಬರ್ತಾ ಇರಬೇಕು. ಮಂತ್ರ ಸಂಸ್ತವ ಯಂತ್ರ ಪೂಜನ ಪೂರ್ವಕಂ ಪರಮೇಶ್ವತೇ ಧ್ಯಾನ ಮೌನ ಸುಧಾರಣಾಧಿ ಕಮಸ್ತುತೇ ಪುರುಷೋತ್ತಮ. ಮಂತ್ರ ಸಂಸ್ತವ, ನಂತರ ಪೂಜೆ ಶುರು ಆಯಿತು. ಪೂಜಾ ಕಾಲಕ್ಕೆ ಏನೇನು ಮಂತ್ರ ಅಂದರೆ ವಿಶೇಷವಾಗಿರ್ತಕ್ಕಂತಹ ಭಗವಂತನ ವೇದೋಕ್ತ ಮಂತ್ರ, ನಂತರ ಸಂಸ್ತವ ಸ್ತೋತ್ರಾದಿಗಳು, ಯಂತ್ರ ಪೂಜನ, ಏನು ವಿಶೇಷವಾಗಿರ್ತಕ್ಕಂಥ ಚಕ್ರಾಬ್ಜ ಮಂಡಲ ಮೊದಲಾದಂತಹ ಯಂತ್ರ ಅದನ್ನು ರಚನೆ ಮಾಡಿ ಅಲ್ಲಿ ಭಗವಂತನ ಪೂಜಾ ಏನಿದೆ ಅವೆಲ್ಲವೂ ಕೂಡ ಭಗವಂತನಿಗೆ ಪರಮೇಶ್ವತೆ ನಿನಗರ್ಪಿತ. ನಂತರ ಅಂದರೆ ಇಲ್ಲಿ ಪೂಜಾ ಅರ್ಪಣ ದೇವರಿಗೆ ಅಂತ ಹೇಳಿದರೆ ಏನೇನು ಪೂಜಾದಲ್ಲಿ ಆ ಪ್ರತಿಮಾದಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ಪೂಜಾ ಅರ್ಪಣೆ ಮಾಡುತ್ತೇವೆ. ಮಾಡುವುದು ಅಂದರೆ ಆಯಾ ಪದಾರ್ಥದಲ್ಲಿರುವ ಅವನ ರೂಪಗಳನ್ನು ಅಲ್ಲಿರುವ ಭಗವಂತನಿಗೆ ಅರ್ಪಣೆ ಮಾಡುವುದೇ ನಿಜವಾದ ಪೂಜಾ. ಅದಕ್ಕೆ ಹೇಳ್ತಾರೆ ಐಕ್ಯ ಚಿಂತನಂ ಪರಮಾರ್ಚನ, ಭಗವಂತನ ಐಕ್ಯ ಚಿಂತನೆ ಮಾಡುವುದೇ ಪರಮಾರ್ಚನ. ಯಾವುದು? ನಮ್ಮ ಹೃದಯದಲ್ಲಿರುವ ಮೂರ್ತಿ, ಆ ಪ್ರತಿಮಾದಲ್ಲಿರುವ ಮೂರ್ತಿ, ಪದಾರ್ಥಗತ ಮೂರ್ತಿ, ಮಂತ್ರಗಳಲ್ಲಿ ಬರುವ ಮೂರ್ತಿ, ತಂತ್ರಗಳಲ್ಲಿ ಬರುವ ಮೂರ್ತಿ, ಆಯಾ ಸಲಕರಣೆಗಳಲ್ಲಿ ಇರುವಂತಹ ಮೂರ್ತಿ, ಎಲ್ಲವನ್ನ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾಗಿರತಕ್ಕಂಥ ಪೂಜಾ. ಅದು ಮಾಡ್ತಾ ಇದ್ದೀವಾ ಇಲ್ಲ ಅಂತ ನಾವೇ ನೋಡಿದ್ದೇವೆ. ಸಾಮಾನ್ಯವಾಗಿ ಅಲ್ಲಿ ಬಡಿಸಿದ ಸಲಕರಣೆಗಳಲ್ಲಿ ದೇವರ ಚಿಂತನೆ ಬಂದಿರಲ್ಲ, ಪದಾರ್ಥಗಳಲ್ಲಿ ಕೆಲವು ಬರುತ್ತೆ, ಕೆಲವು ಬಂದಿರಲ್ಲ. ದೇವರ ಪೂಜಾ ಶುರು ಮಾಡಿದ ಕೂಡಲೇ ನಿರ್ಮಾಲಯ ಸದ್ದಿನ ಕಾಲಕ್ಕೆ ಐಕ್ಯ ಚಿಂತನೆ ಮಾಡ್ತೀವ? ಬಂದಿರಲ್ಲ. ಆ ನೀರು ಅಭಿಷೇಕ ಮಾಡುವ ಕಾಲಕ್ಕೆ, ನಿರ್ಮಾಲಯ ವಿಸರ್ಜನೆ ಮಾಡುವ ಕಾಲಕ್ಕೆ ಭಗವಂತನಿಗೆ ಆ ನೀರಿನಲ್ಲಿ ಶಾಲಿಗ್ರಾಮದಲ್ಲಿ ಇರುವ ರೂಪಕ ಐಕ್ಯಂತಾನೆ. ಗಂಧೋದಕದಿಂದ ಭಗವಂತನಿಗೆ ಮಹಾಭಿಷೇಕ ಮಾಡುತ್ತಾ ಇದ್ರೆ ಗಂಧ ಮತ್ತು ಉದಕ ಎರಡು ಸೇರಿದ ಗಂಧೋದಕ, ಅಲ್ಲಿರತಕ್ಕಂತಹ ಭಗವದ್ ರೂಪ ಅಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುವುದೇ ಅಭಿಷೇಕ. ಅಲ್ಲಲ್ಲಿ ನಿರ್ಮಾಲ್ಯ ಕಾಲಕ್ಕೆ ಅಭಿಷೇಕ ಕಾಲಕ್ಕೆ ಏನು ಮಂತ್ರ ಬಳಸ್ತೇವೆ ಆ ಮಂತ್ರದಲ್ಲಿ ಬರುವಂತಹ ಭಗವದ್ ರೂಪ ಅಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಮಂತ್ರ ಸಮರ್ಪಣೆ, ನೀರು ಸಮರ್ಪಣೆ, ನಂತರ ಶಂಖ ಮೊದಲಾದ ಪಾತ್ರೆಗಳಲ್ಲಿರುವಂತಹ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಅವನಿಗೆ ಐಕ್ಯ ಅನುಸಂಧಾನ ಮಾಡಿದರೆ ಎಲ್ಲ ಕೊಟ್ಟಂತ ಇಲ್ಲದಿದ್ದರೆ ಅದಲ್ಲೇ ದೇವರಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟು ಆ ಪೂಜೆಯನ್ನು ಮಾಡಿ ಮುಂದೆ ಹೇಳ್ತಾರೆ ಧ್ಯಾನ ಮೌನ ಸುಧಾರಣಾಧಿಕಮಸ್ತು ತೇ ಪುರುಷೋತ್ತಮ. ಧ್ಯಾನವನ್ನು ಮಾಡಿದ್ರು, ಧ್ಯಾನ ಮಾಡೋದು ಅಂದರೆ ನಾವು ಮಾಡಲ್ಲಿ ಅಂತ ನೀವು ಕೇಳ್ತೀರೇನು, ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡದಿದ್ದರೆ ಧ್ಯಾನದಲ್ಲಿ ಎಲ್ಲವೂ ಅಡಕ, ಧ್ಯಾನವಿಲ್ಲದಿರೆ ಎಲ್ಲವೂ ಒಡಕ ಅಂದು ಏನು ಮಾಡಿದರೂ ಕೂಡ ಎಲ್ಲ ಸೋರಿ ಹೋಗುತ್ತೆ. ಧ್ಯಾನ ಮಾಡಲೇಬೇಕಾದಂಥ ವಿಚಾರ. ಆದ ಕಾರಣ ಎಷ್ಟೊತ್ತು ಮಾಡಲಿಕ್ಕಾಗುತ್ತೆ, ನಮಗೆ ಭಾಳ ಬ್ಯುಸಿ ಆಗಿರ್ತೀವಲ್ಲ ನಾವು, ಧ್ಯಾನ ಮಾಡಲಿಕ್ಕೆ ತುಂಬ ಹೊತ್ತು ಕೊಡ್ಲಿಕ್ಕಾಗಲ್ಲ ಅಂದರೆ ಉತ್ತರ ಕೊಡ್ತಾರೆ, ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ. ಒಂದು ನಿಮಿಷ ಆದರೂ ಮಾಡಬೇಕು, ಅದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನಯ್ಯ ಅಂದರೆ ದೀನನಾಗಿರುವುದು, ಅಂದರೆ ನೀ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಭಾವನೆಯ ಪೂರ್ವಕ ಭಗವಂತನ ಪದಾರವಿಂದ ಕೆರಗುವುದೇ ನಿಜವಾದ ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ನಂತರ ಧ್ಯಾನ, ಇನ್ನು ಮೌನ ಅಂದರೆ ಏನು? ಧ್ಯಾನ ಮಾಡಿದ್ರು, ಧ್ಯಾನ ದೇವರಿಗೆ ಅರ್ಪಣೆ ಮಾಡುವುದು ಅಂದರೆ ಏನು ಅಂದರೆ ಅಲ್ಲಿ ಹೇಳ್ತಾರೆ ಭಗವಂತನ ಮೂರ್ತಿಯನ್ನು ನಿಲ್ಲಿಸುವುದು ಒಂದಾದರೆ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಇಲ್ಲ ಅಂತ ಕಾಣುತ್ತೆ. ನಿಮಗಿಷ್ಟವಾದ ಸಲಕ್ಷಣವಾದ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು ಆ ಪ್ರತಿಮೆಯನ್ನು ನೋಡಿ 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 ಪಾದ ಮೊದಲುಕೊಂಡು ಶಿರಪರ್ಯಂತ ಭಗವಂತನ ಪ್ರತಿಮೆಯನ್ನು ನೋಡಿ ನೋಡಿ ಆ ಮೂರ್ತಿಯನ್ನು ಹೃದಯದಲ್ಲಿ ತರಬೇಕು. ಆ ಮೂರ್ತಿಯೇ ದೇವರಲ್ಲ, ಅದರೊಳಗೆ ದೇವರಿದ್ದಾರೆ. ಆ ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಬೇಕು. ಈಗ ಒಂದು ನಿಮಿಷ ಯಾವುದೋ ಒಂದು ಭಗವಂತನ ಮೂರ್ತಿ ಮನಸ್ಸಿಗೆ ತಂದರಿ, ಅಲ್ಲಿ ಭಗವಂತನ ಚಿಂತನೆ ಮಾಡಿದಿರಿ, ಶ್ರೀಕೃಷ್ಣ ಅಂತ ನಮಸ್ಕಾರ ಮಾಡಿದಿರಪ್ಪ, ಇಷ್ಟು ಧ್ಯಾನ ಆಯಿತು. ಅದನ್ನು ದೇವರಿಗೆ ಅರ್ಪಣೆ ಮಾಡುವುದು ಅಂದರೆ ಏನು ಅಂದರೆ ಆ ಮೂರ್ತಿಯನ್ನು ನಿಲ್ಲಿಸುವಾಗ ಅದರೊಳಗೆ ದೇವರನ್ನು ಚಿಂತಿಸುವಾಗ ಅಲ್ಲಿ ಪೂಜೆ ಮಾಡುವಾಗ ಭಗವಂತನ ರೂಪಗಳು ಹುಟ್ಟಿ ಹುಟ್ಟಿ ಬರ್ತಾ ಇವೆ ಆಲೋಚನೆಗಳೇ. ಭಗವಂತನ ಮೂರ್ತಿಯನ್ನು ನಿಲ್ಲಿಸುವುದು ಒಂದು ಆಲೋಚನೆ, ಅಲ್ಲಿ ಭಗವಂತನ ಮೂರ್ತಿಯನ್ನು ಅಂದರೆ ಆ ಮೂರ್ತಿ ಒಳಗೆ ದೇವರನ್ನು ಚಿಂತನೆ ಮಾಡುವುದು, ಆತನಿಗೆ ಮಾನಸಿಕ ಪದಾರ್ಥಗಳಿಂದ ಪೂಜೆ ಮಾಡುವುದು, ಇಲ್ಲೆಲ್ಲ ಕಡೆ ಕೂಡ ಆಲೋಚನೆಗಳಲ್ಲಿ ಭಗವಂತನದ್ದೇ ರೂಪಗಳು ಹುಟ್ಟಿ ಹುಟ್ಟಿ ಬರ್ತಾ ಇವೆ. ಅಲ್ಲಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಧ್ಯಾನ. ಹಾಗೆ ಮೌನ, ಮೌನ ಅಂದರೆ ಏನು? ಮಾತಾಡದೇ ಇರುವುದು ಅಲ್ಲ, ಭಗವಂತನ ಪ್ರೀತಿಕರವಾಗಿ ಮಾತನ್ನು ಬಡಿಸುವುದೇ ಮೌನ. ದೇವರಿಗೆ ಪ್ರೀತಿಕರವಾದ ರೀತಿಯಲ್ಲಿ ಮಾತನ್ನು ಬಡಿಸುವುದೇ ಮೌನ. ಸರಿ, ಅಂದರೆ ದೇವರಿಗೆ ಪ್ರೀತಿಕರವಾದ ರೀತಿಯಲ್ಲಿ ಮಾತನ್ನು ಬಳಸಿ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬಳಸದಿರುವುದೇ ಮೌನ, ಅದು ಕೂಡ ಹೌದು. ಹಾಗಾದರೆ ಮೌನ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಮಾತಾಡಲಿಕ್ಕೆ ಮನಸ್ಸು ಹೋಗುವುದು, ಅದನ್ನು ನಿಗ್ರಹ ಮಾಡಿ ಬೇಡ ಅಂತ ಬಾಯಿ ಮುಚ್ಚಿಕೊಳ್ಳೋದು. ಇದೇ ತಾನೇ ಬೆಳಿಗ್ಗೆದ್ದೆ ಇವತ್ತು ಮೌನಾಚರಣೆ ಮಾಡಿದ್ದೀವಿ ಅಂತೀವಿ, ಬಾಯಿ ಸರ್ವ ಅಂತ ಬರುತ್ತೆ, ಬಂದ ಕೂಡಲೇ ಕಟ್ ಮಾಡೋದು, ಸುಮ್ಮನೆ ಕೊಡೋದು, ಹಾಗೆ 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 ಹಾಕಿ ಮಾಡ್ತಾ ಇರ್ತೀವಿ. ಮೌನ ಅಂದದೇ ತಾನೇ. ಹಾಗಾದರೆ ಆ ಮೌನ ಅಂದರೆ ಎರಡು ರೀತಿ, ದೇವರಿಗೆ ಮಾತು ಬಳಸಿದ್ದು ಅಲ್ಲಿ ಭಗವಂತನ ರೂಪಗಳು ಪ್ರಕಟ ಆಗಿತ್ತು, ಈ ಮಾತು ಬೇರೆದಕ್ಕೆ ಹೋಗ್ಲಿಕ್ಕೆ ಹೋದುವಾಗ ಮನಸ್ಸಿನಿಂದ ನಿಗ್ರಹ ಮಾಡಿದ್ವಲ್ಲ ಅಲ್ಲೂ ಭಗವದ್ ರೂಪಗಳು ಪ್ರಕಟ ಆಯಿತು. ಎರಡೂ ಇತ್ಯಾದಿ ಭಗವದ್ ರೂಪಗಳನ್ನು ಅರ್ಪಣೆ ಮಾಡುವುದೇ ದೇವರಿಗೆ ವಿಶೇಷವಾದ ಮೌನ ಸಮರ್ಪಣೆ. ಧ್ಯಾನ ಮೌನ ಸುಧಾರಣಾಧಿಕ, ಧಾರಣ ಅಂದೇನು, ಧ್ಯಾನ ಅಂದೇನು, ವ್ಯತ್ಯಾಸ ಹೇಳಿಲ್ಲ. ಬಿಟ್ಟು ಬಿಟ್ಟು ದೇವರ ಸ್ಮರಣೆ ಧಾರಣ, ಒಂದೇ ಸಮನೆ ದೇವರ ಸ್ಮರಣೆ ಧ್ಯಾನ. ಹಾಗಾದರೆ ಮೊದಲು ನಿಮಿಷ ಆದರೂ ಎಡಬಿಡದೆ ದೇವರ ಚಿಂತನೆ ಮಾಡಿದರು, ಈಗ ಬಿಟ್ಟು 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 ದೇವರ ಸ್ಮರಣೆ ಬರ್ತಾ ಇದೆ. ಅದನ್ನು ಅಲ್ಲಿ ಪ್ರಕಟ ಆದ ಭಗವತ್ ರೂಪಗಳನ್ನು ದೇವರಿಗೆ ಅರ್ಪಣೆ ಮಾಡುವುದೇ ಧಾರಣ ಅಂದರೆ ಇಷ್ಟು ಮಾಡಬೇಕು ಅಂತ ನಮಗೆ ಸಿಲೆಬಸ್ ಕೊಡ್ತಾ ಇದ್ದಾರೆ. ಒಂದು ನಿಮಿಷ ಆದರೂ ಧ್ಯಾನ ಮಾಡಬೇಕು, ಚೂರ ಆದರೂ ದೇವರ ಮನಸ್ಸಿನಲ್ಲಿ ಆತನ ರೂಪವನ್ನು ಧಾರಣೆ ಮಾಡಬೇಕು, ಮೌನವಾಗಿ ಪೂಜಾಕಾಲಕ್ಕಾದರೂ ಮೌನವಾಗಿರಬೇಕು. ಈ ಯಾತ್ರೆಗಳಿಗೆ ಹೋಗ್ತಾರೆ, ಯಾತ್ರೆಗಳಿಗೆ ಹೋದಾಗ ಎಲ್ಲರೂ ಗುಂಪಾಗಿ ದೇವರ ಪೂಜೆ ಕೊಡ್ತಾರೆ. ಹೆಂಗಸರೆಲ್ಲ ಗುರುಮಂತ್ರಕ್ಕೆ ಮತ್ತು ಗಂಡಸರೆಲ್ಲ ದೇವರ ಪೂಜೆ ಸೆಟ್ ಸೆಟ್ ಕೂತಿರ್ತಾರೆ ಎಲ್ಲರಿಗೂ. ಅದರಲ್ಲಿ ಕೆಲವರು ಎಲ್ಲರಲ್ಲ ಕೆಲವರು ಆ ಮಾತಾಡೋದರಲ್ಲೇ ದೇವರ ಪೂಜೆ ಆಗ್ಬಿಡ್ತಾರೆ. ಇವರ ಪೆಟ್ಟಿಗೆ ಅವ್ರು ನೋಡೋದು, ಅವ್ರ ಪೆಟ್ಟಿಗೆ ಅವ್ರು ನೋಡೋದು, ಇವ್ರದ್ದು ಅವ್ರದ್ದು, ಇವ್ರು ಆ ಗಂಟೆ ಬಾರಿಸ್ತಾನೆ ನೋಡುವ ಹಾಗೆ ಮಾಡಿದ್ರು ನೋಡ್ರಿ ಅಂತ ದೇವರಿಗೆ ಆರಾಧನೆ ಮಾಡ್ತಾ ಇರ್ತಾರೆ. ಈ ಥರ ಬೇಡ, ಅಲ್ಲಾದರೂ ಮೌನ, ದೇವರ ಪೂಜಾ ಕಾಲಕ್ಕಾದರೂ ಮೌನ. ಮೌನ ಅಂದರೆ ಬೇರೆ ಮಾತು ವರ್ಜ್ಯ, ಆ ಥರ ಇರೋಣ. ನಂತರ ಪೂಜಾ ಮುಗೀತು, ಭಗವಂತನ ಪೂಜಾ ಹೇಗೆ ಮಾಡಬೇಕು ಮಾಡಿದೀವ, ಸಮರ್ಪಣೆ ಹೇಗೆ ಮಾಡಬೇಕು ಸ್ವಾಮಿ, ಇಷ್ಟೊತ್ತು ನಿನ್ನ ಪೂಜಾ ಮಾಡಿದೆ ಸ್ವೀಕಾರ ಮಾಡಪ್ಪ ಅಲ್ವಾ. ಹಾ, ನೀನೇ ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ್ದು ಹರಿಯೇ ನಿನಗರ್ತಿದ್ದ, ಅದು ಬಂದರೆ ಸಾಕು ಪೂಜಾ. ಭಗುಪ್ಪೇನು ತಿಂತರು ಆದವಾನಿಯಲ್ಲಿ ಮಹಾನುಭಾವರು ಅವ್ರು ಹೇಳ್ತಾರೆ, ನನ್ನಂಥವರು ದೊಡ್ಡ ಹಿತ್ತಾಳೆ ಅಂಗಡಿ ಥರ ಪ್ರತಿಮೆಗಳೆಲ್ಲ ಹರಿಕೊಂಡು ಪೂಜೆ ಮಾಡ್ತಾ ಇದ್ರೆ ಅವ್ರು ನೋಡಿ ಮನಸ್ಸಿನಲ್ಲಿ ಚಿಂತನೆ ಇಲ್ಲ, ಬರೇ ಪ್ರತಿಮೆಗಳಿಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನೀ ಸ್ವತಂತ್ರ ನಾನು ಅಸ್ವತಂತ್ರ ಅನ್ನೋ ಚಿಂತನೆಯೇ ಇಲ್ಲ, ಎಲ್ಲಿ ಪೂಜೆ ಇದು ಅಂತ ಕೇಳ್ತಾರೆ. ಆದ್ದರಿಂದ ಭಗವಂತನ ಚಿಂತನೆ, ನೀನೇ ನನ್ನಲ್ಲಿ ನಿಂತು ಪೂಜಕ ಎಂಬ ರೂಪದಿಂದ ಪೂಜೆಯನ್ನು ಮಾಡಿಸಿ ಪೂಜ್ಯನಾಗಿ ಸ್ವೀಕಾರ ಮಾಡಿದ್ದೀಯಾ ಎಂಬ ಎಚ್ಚರ ಬಂದರೆ ಅದೇ ದೊಡ್ಡ ಪೂಜಾ. ಸರಿ, ಪೂಜೆ ಆಯಿತು, ಪೂಜಾ ಸಮರ್ಪಣೆ ಭಗವಂತನಿಗೆ. ಯಾರನ್ನ ಕರೆದದ್ದ ಪೂಜಾದಲ್ಲಿ? ಈ ರೂಪವನ್ನೇ ಕರೆದದ್ದು, ಸ್ವಾಮಿ ಬಾರಯ್ಯ ಅಂತ ಅವನಿಗೆ ಪೂಜಾ ಮಾಡಿದ. ನಂತರ ಚಂದನಾದಿ ವಿರಪ್ಯಲಂಕೃತಿರಸ್ತು ತಿಲಕಂಚ ಭೋ ದೇವ ಭೋಜನ ಪಾತ್ರಮಸ್ತು ಸುಪಾನ ಪಾತ್ರಮಸ್ತು. ಇನ್ನ ಊಟಕ್ಕೆ ಕೂಡ್ಲಿಕ್ಕೆ ಮೊದಲು ಗಂಧ ಹಚ್ಚಿಕೊಂಡು ಅಕ್ಷತೆ ಅಂಗಾರ ಎಲ್ಲ ಇಟ್ಕೋಬೇಕಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಚಂದನಾದಿ ವಿರಪ್ಯಲಂಕೃತಿ ರಸ್ತುತೆ, ಈ ಗಂಧ ಹಚ್ಚಿದ್ದು ನನಗಲ್ಲಯ್ಯ ನಿನಗೆ ಹರಿಯೇ. ಅಂದರೆ ಗಂಧ, ಗಂಧದಲ್ಲಿ ಎಷ್ಟು ರೂಪಗಳು? 403 ಸುಮೂರ್ತಿಗಳು ಗಂಧದೊಳಗಿರುತ್ತಿರೋ. ಗಂಧದಲ್ಲಿರುವ ಆ ರೂಪಗಳನ್ನು ಇಲ್ಲಿ ಹಚ್ಚಿದಾಗ ಈ ವಿರಾಟ್ ರೂಪಕ್ಕೆ ಅಲಂಕಾರ ಅಂತ ಆ ರೂಪಗಳನ್ನು ಭಗವಂತನಿಗೆ ಅರ್ಪಣೆ. ಆದ ಮೇಲೆ ತಿಲಕವನ್ನಿಟ್ಟಾಗ ಅಲ್ಲೂ ಅಷ್ಟೇ ಆಯಿತು. ಆದ ಮೇಲೆ ಊಟ ಕೊಡಬೇಕಲ್ಲ, ಅದನ್ನು ಮಧ್ಯಾಹ್ನ ಕೊಡ್ತಿರೋ ಬೆಳಿಗ್ಗೆ ಕೊಡ್ತಿರೋ? ಕೆಲವರು ಬೆಳಿಗ್ಗೆ ಪೂಜೆ ಮಾಡಿ 9ಕ್ಕೆಲ್ಲ ಊಟ ಮಾಡಿಕೊಂಡು ಆರ್ಪಿಸಿಗೆ ಹೋಗೋದು ಅಭ್ಯಾಸ, ಅಥವಾ ಕೆಲವರು ಬೇಗ ಊಟ ಮಾಡುತ್ತಾರೆ, ಕೆಲವರು ಮಧ್ಯಾಹ್ನ ಮಾಡುತ್ತಾರೆ, ಕೆಲವರು 3 ಗಂಟೆಗೆ ಮಾಡಿದ್ರೆ ಹೊರತು ಅವರಿಗೆ ಊಟ ಹೋಗಲ್ಲ, ಅಭ್ಯಾಸ ಆಗಿರುತ್ತೆ 3-2 ಹಾಗೆ ಅಭ್ಯಾಸ ಆಗಿರುತ್ತೆ. ಕೆಲವರಿಗೆ 12ಕ್ಕೆ ಊಟಕ್ಕೆ ಇಲ್ಲಿ ಬರಲ್ಲ, ಯಾಕೆಂದ್ರೆ ಅಪ್ಪ ಇಷ್ಟು ಬೇಗ ಊಟ ಮಾಡಬೇಕು ಮತ್ತೆ ಹಸಿವೆ ಆಗುತ್ತೆ ಬೇಡ ಅಂತೇಳಿ 2ಕ್ಕೆ ಊಟ ಮಾಡ್ತಾರೆ. ಕೆಲವರು ಬೆಳಿಗ್ಗೆ 9ಕ್ಕೆ ಊಟ ಮಾಡ್ತಾರೆ, ಮಧ್ಯಾಹ್ನ ಚೂರು ಫಲಾರ ಬೇಕಾಗುತ್ತೆ, ಆ ಥರ ಮಾಡೋರು ಕೆಲವರು ಇರ್ತಾರೆ. ಸರಿ, ಹೇ ಅವರು ಇಷ್ಟ, ಭಗವಂತ ಹೇಗೆ ಕೊಟ್ಟಿದೆ ತಗೊಳ್ಳಿ. ಇದನ್ನು ಹೇಳ್ತಾರೆ, ಸುಖ ಪಡುವುದಕ್ಕೆ ಅಡ್ಡಿಯಿಲ್ಲ, ಪಟ್ಟ ಸುಖ ಭಗವಂತನಿಗೆ ಅರ್ಪಣೆ ಮಾಡಿದರೆ ಸಾಕು, ಅದೇ ವೈರಾಗ್ಯ. ದೇವ ಭೋಜನ ಪಾತ್ರ ಮಸ್ತು, ಎದುರಿಗೆ ಭೋಜನ ಪಾತ್ರ, ಅದು ಎಲೆ ಹಾಕಿದವು, ಆ ಎಲೆ ನಮಗಲ್ಲಂತೆ. ಎಲೆ ಹಾಕಿದ ಕೂಡಲೇ ಸ್ವಾಮಿ ನಮ್ಮ ಸುತ್ತು ಭಗವಂತನ ಚಿಂತನೆ ಮಾಡಬೇಕಂದವಲ್ಲ, ಅವನ ಬಕ್ಕುತ್ತಿದ್ದಾನಲ್ಲ, ಅವನ ಬಕ್ಕುತ್ತಿದ್ದಾನೆ ಎಂಬುದು ಮನಸ್ಸಿಗೆ ಬರ್ತಾ ಇದೆ. ಎಲೆ ಹಾಕಿದ ಕೂಡಲೇ ನಿನಗಯ್ಯ ಎಲೆ ಅಲ್ಲ, ನೀನು ಊಟ ಮಾಡ್ತಾ ದೇವರಿಗೆ ಎಲೆ ಅಂತ ಹೇಳೋದು ಸರಿಯಾ? ಅಂದರೆ ಸ್ಪಷ್ಟ ನಮ್ಮಲ್ಲಿ ತಿಳುವಳಿಕೆ ಇರಬೇಕು, ಯಾರಿಗೆ ಎಲೆ ಹಾಕಿದ್ದು ನಮ್ಮ ತಲೆಯಲ್ಲಿರುತ್ತೆ, ಇದು ನಮಗೇನೆ, ಆದರೆ ದೇವರಿಗೆ ಅಂತ ಅಂದು ಬಿಡೋಣ, ಪುಣ್ಯ ಬರುತ್ತಂತೆ, ಆ ರೀತಿ ಕಲ್ಪನೆ ಇರುತ್ತೆ. ಬೇಡ, ಸ್ವಲ್ಪ ಸರ್ಫಾಕಿ ತೊಳೆದಂತೆ ಸರಿಯಾದ ತಿಳುವಳಿಕೆ ಬರುತ್ತೆ. ನಮ್ಮ ಸೈಜ್ ನೆನಪಿದ್ರೆ ಯಾರ ಊಟ ಅಂತ ನೆನಪಾಗ. ನಮ್ಮ ಸೈಜ್ ಎಷ್ಟು? ಪರಮಾಣು ಒಳ ಕೂತಿದ್ದೆ. ಹಾಕಿದ ಅನ್ನದ ರಾಶಿಯ ಒಂದು ಅಗಡಿನ ಒಂದು ಭಾಗ ನಾವಿಲ್ಲ. ಅಷ್ಟು ಅನ್ನದ ರಾಶಿನ ಊಟ ಮಾಡ್ಲಿಕ್ಕಾಗುತ್ತಾ? ಸಾಧ್ಯ ಇಲ್ಲ. ಮತ್ತೆ ಆ ಊಟ ಮಾಡ್ತಾ ಇರೋದು ಯಾರು ಅಂದ್ರೆ, ನಮ್ಮನ್ನ ಒಳಗೆ ಹೊತ್ತು ಈ ಆಕಾರದಿಂದ ಈ ಶರೀರವನ್ನು ಹೊತ್ತು ಕೂತ ಭಗವಂತ ಏನಿದ್ದಾನೆ ಅವನೇ ನಮಗೆ ಬುದ್ಧಿ ಕೊಡುತ್ತಾ, ಇದು ತಿನ್ನಬೇಕು ಅದು ತಿನ್ನಬೇಕು ಅಂತ ಬುದ್ಧಿ ಕೊಟ್ಟು, ಆ ಬುದ್ಧಿಗೆ ತಕ್ಕಂತೆ ತಾನೇ ಈ ಕೈಯಲ್ಲಿ ಕೈ ಇಟ್ಟು ಆ ಕೈ ಹಾಕಿ ಅದು ತೆಗೆದು ಬಾಯಲ್ಲಿ ಹಾಕಿ ಈ ಮುಖದಲ್ಲಿ ಮುಖ ಇಟ್ಟಿರ್ತಾನಲ್ಲ, ನಾವೆಷ್ಟಿದ್ದೇವೆ ಈ ಮುಖ ಅಲುಗಾಡಿಸುವಷ್ಟು ಇಲ್ಲ ನಮಗೆ ತಾಕತ್ತು. ಅವನೇ ಈ ಮುಖ ಅಲುಗಾಡಿಸಿ ಅಗದು ನುಂಗಿ ಒಳಗೆ ಕಳಿಸಿ ಇನ್ನೇನು ತೃಪ್ತಿಯ ನೀವ ಚೇತನಕ್ಕೆ ನಾನಿಷ್ಟು ಉಂಡೆ ಎಂಬ ತೃಪ್ತಿ ಕೊಡ್ತಾನೆ, ಸುಖ ಕೊಡ್ತಾನೆ. ಮತ್ತೆ ಊಟ ಮಾಡಿದ್ದೆ ಅವನಲ್ವಾ? ನಿಜವಾಗಿ ಅವನೇ ಅಲ್ವಾ? ಡೌಟ್ ಇದೆಯಾ? ಮತ್ತೆ ನೋಡಿ, ಜನತೆಯೇ ಇರಲ್ಲ, ಇದೇ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ, ಕೃಷ್ಣಾರ್ಪಣ ಅಂತೀವಿ. ಅನ್ನೋ ಕಾಲಕ್ಕೆ ತಲೆಯಲ್ಲಿ ನಿಲ್ಲುತ್ತೆ, ಇವರೇ ಊಟ ಮಾಡ್ತಾ ಇದ್ದಾರೆ, ಇವರ ಒಳಗೆ ಎಲ್ಲೋ ದೇವರು ಕೂತಿದ್ದಾರೆ, ಆ ದೇವರಿಗೂ ಆಗಲಿ ಅಂತೀವಿ. ಹೌದಾ ಅಲ್ವಾ? ನಿಜವಾದ್ದೇನು? ಅವನೇ ಎಲ್ಲ ಆಕಾರದಲ್ಲಿ ಕೂತು ಸರಿಯಲ್ಲಿ ಬಾಯಲ್ಲಿ ಹಾಕೊಳ್ತಾ ಇದ್ದಾನೆ, ಒಳಗೆಲ್ಲೋ ಕೂತಿದ್ದಾರೆ ಇವರು. ಈ ರಿವರ್ಸ್ ಚಿಂತನೆ ಬರ್ತಾ ಇದೆ ನಮಗೆ. ಅದಕ್ಕೆ ಚೆನ್ನಾಗಿ ಗೊತ್ತಾಯ್ತು ಅವರಿಗೆ, ನಾನಲ್ಲಯ್ಯ ಸ್ವಾಮಿ ಊಟ ಮಾಡುತ್ತಾನೆ ಈ ಥರ ಅಂತ. ಈ ಪಾತ್ರೆ ನಿನಗಾಗಲಿ ಹರಿಯೇ, ಚೆನ್ನಾಗಿ ಹೇಳ್ತಾರೆ. ದೇವ ಭೋಜನ ಅಂದರೆ ಆ ಎಲೆ ಹಾಕುವಾಗ ಇದು ಸ್ವಾಮಿಗೆ ಅಂತ ಎಚ್ಚರ ಬರಲಿ, ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲದ ನಾವು ನನಗೆ ಅಂದುಕೊಂಡ್ರೆ ಏನು ಉಪಯೋಗ? ಅಂದರೆ ಅವರಿಗೆ ಸದಾ ಭಗವಂತನ ಎಚ್ಚರ ಎಷ್ಟಿತ್ತು ಎಂಬುದು ನಮಗೆ ಅರ್ಥ ಆಗುತ್ತೆ ಅನುಸಂಧಾನದಲ್ಲಿ. ಇನ್ನ ದೇವ ಭೋಜನ ಪಾತ್ರ ಮಸ್ತು ಸುಪಾನ ಪಾತ್ರ ಮಸ್ತು, ಒಳ್ಳೆ ನೀರಿಗೆ ತಂಬಿಗೆ ನೀರು ಖಾಲಿ ಇಟ್ಕೊಳ್ತೀವಲ್ಲ ನೋಡಿ, ಇದೆಲ್ಲ ಚಿಂತನೆ ಮಾಡ್ತೀರ ನಿತ್ಯ? ಇಲ್ಲ, ಊಟ ಮಾಡೋಕ್ಕಾಗ ನೀನು ಕೃಷ್ಣಾನಂದರ ಪಿಟ್ಟ ಅಂತ ಬಂದಿರಬಹುದು, ಆದರೆ ಎಲೆ ಹಾಕಿದಾಗ ಕೃಷ್ಣ ನಿನಗಾಗಲಿ, ಎಲೆ ತಂಬಿಗೆ ನಿನಗಾಗಲಿ, ಬಿಟ್ಟು ಬೈ ಬಿಟ್ಟು ಬಿಟ್ಟು ಬೈ ಬಿಟ್ಟು ಮಾಡಿದ್ದೆಲ್ಲ ಕೃಷ್ಣ ನಿನಗಾಗಲಿ ಅಂತ ಬಂತ? ಅಪ್ಪರಾಣೆ ಬಂದಿರಲ್ಲ ಅಲ್ವಾ? ನಮಗೆ ಕೇಳಬೇಕಾಗಿಲ್ಲ, ಬಂದಿಲ್ಲ ಅಂಬೋದೇ ಸಿದ್ಧವಾದ ಆನ್ಸರ್. ಆ ಬರಲಿ ಅಂತ ಆ ನೀರಿಟ್ಕೊಳ್ತೇವೆ. ಹೌದಾ?
ಸದಾ ಕಾಲ ಬರಲ್ಲ, ಇಷ್ಟು ನೀವು ದಿನ ಬರ್ತೀವಿ ಕೇಳ್ತೀವಿ, ಅದು ಕೆಲವೊಂದು ಟೈಮಲ್ಲಿ
ಮರ್ತೋಗ್ಬಿಡುತ್ತೆ. ನಾವು ಮರೆಯದಿದ್ರೆ ಆಶ್ಚರ್ಯ, ಮರೆದ್ರೆ ಆಶ್ಚರ್ಯ. ಅಲ್ಲಮ್ಮ, ಇಷ್ಟು ಕಾಲ ಕೇಳಿದ್ದೆಲ್ಲ ಮರೆಯುವುದೇ ಅಭ್ಯಾಸ ಆಗಿದೆ. ಪ್ರವಚನದ ಕೇಳಿದ್ದೆಲ್ಲ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರ? ಇಲ್ಲಲ್ಲ, ಆ ಸಂಪ್ರದಾಯ ಎತ್ತಿಲ್ಲ. ಈ ಹೊಸ ಸ್ವಲ್ಪ ಶುರುವಾಗಿದೆ ಅರಣ್ಯಕಾಚಾರರಿಂದ, ಅದಕ್ಕೆ ಸ್ವಲ್ಪ ಮರೆತು ಮಾಡಿ ಮರೆತು ಮಾಡಿ ಮಾಡ್ತಾರೆ. ಹೌದಾ?
ಪ್ರವೃತ್ತಿ ಹುಡ್ತಲ್ಲ,
ಪ್ರವೃತ್ತಿ ಹೋಗ್ತೇವೆ,
ಬರಲಿ ಹಿಂದಲ್ಲ ಮುಂದೆ ಆದರೂ ಬರುತ್ತೆ, ಹೋಗ್ಲಿಪ್ಪ. ಒಮ್ಮೆ ಆದರೂ ಬರ್ತಾ ಬರ್ತಾ ಇದೆಯಾ ಡೌಟ? ಸಾಕಲ್ವಾ? ಅಂದರೆ ಅದೇ ಸಾಕು ಅಂತಲ್ಲ, ಪರಿಣಾಮ ಬರ್ತಾ ಇದೆ ಖಂಡಿತ. ಇಡೀ ದಿನ ಅವನ ಸ್ಮರಣೆಯಲ್ಲೇ ಇರುವಂತಹ ಭಾಗ ಕೊಟ್ಟೆ ಕೊಡ್ತಾನೆ, ಅವನ ಮೇಲೆ ಭಾರ ಹಾಕೋಣ, ಚಿಂತನೆ ಮಾಡೋಣ, ಅದನ್ನು ಹೇಳ್ತಾರೆ. ಇನ್ನು ಭೋಜನ ಪಾತ್ರ ದೇವರಿಗಾಗಿ ಅಂತ ಹಾಕಬೇಕಾದ್ರೆ ನೋಡಿ, ಒಳ್ಳೆ ಅನುಸಂಧಾನ ಬಂತು. ಇದು ನನಗಲ್ಲಯ್ಯ ನಿನಗೆ ಅಂತ ಹಾಕ್ತಾ ಇದೆಯಲ್ಲ, ಆ ಭೋಜನ ಪಾತ್ರ ಹೇಗಿರಬೇಕು? ಹೇಗಿರಬೇಕು ಅಂದರೆ ಶುದ್ಧವಾಗಿರಬೇಕಲ್ಲ ದೇವರಿಗೆ ಹಾಕೋದು. ಅಂದರೆ ಬೇಡ, ನಾನು ಹೇಳಿರುವಂಥ ಎಲ್ಲ ತೊಂದರೆ ಆಗಿಬಿಡುತ್ತೆ, ಪುರಾಣ ಬರೋದೇ ಕಷ್ಟ ಅಂತ ಹೇಳಿದ್ರು ಅಲ್ವಾ? ಸ್ಟೀಲ್ ಪಾತ್ರೆ ಬರಲ್ಲ, ಭೋಜನ ಪಾತ್ರ ಸ್ಟೀಲ್ ತಟ್ಟೆ ಬರಲ್ಲ, ಕಬ್ಬಿಣ ದೇವರಿಗೆ. ನೀವೆಲ್ಲ ಊಟ ಮಾಡ್ತಾ ಇರೋ ದೇವರಲ್ಲ ನಾವೇನು, ದೇವರಿಗೆ ಪರವಾಗಿಲ್ಲ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹಾಕ್ಕೊಳ್ತೀವಿ. ಇದು ಅಡ್ಜಸ್ಟ್ ಮಾಡಿದ್ರೆ ನಿಮಗಲ್ಲ, ನಿಮ್ಗೆ ಸುಟ್ಟಿದ್ದು ದೇವರಿಗೆ. ಆದ್ದರಿಂದ ಆ ಸ್ಟೀಲ್ ಪಾತ್ರೆ ಬಳಸಬಾರದು. ಇನ್ನೊಂದು, ನಮ್ಮಲ್ಲಿ ಸಾಮಾನ್ಯವಾಗಿ ಕೆಲವು ತಪ್ಪಿ ಹೋಗಿರುತ್ತೆ. ಏನದು? ಪಾತ್ರೆ ತೊಳೆಯುವಾಗ ಸ್ವಲ್ಪ ಆಚಾರ ವ್ಯವಹಾರ ಇದ್ದವರ ಮನೆಯಲ್ಲಿ ಊಟ ಮಾಡಿದ ತಟ್ಟೆಗಳೆಲ್ಲ ಪ್ರತ್ಯೇಕ, ಅಡಿಗೆ ಪಾತ್ರೆ ಪ್ರತ್ಯೇಕ ಇಟ್ಟೇ ತೊಳಿತಾರೆ. ಇಲ್ಲ, ಎಲ್ಲ ಸಂಕಾರ್ಪಣ, ಅದರಲ್ಲೇ ಅಡಿಗೆ ಪಾತ್ರೆ, ಅದರಲ್ಲೇ ಊಟ ತಟ್ಟೆ ಎಲ್ಲ ಹಾಕಿ ತೊಳೆದು ಬಿಡ್ತಾರೆ. ತೊಳೆದು ಬಿಟ್ಟಾಗ ಏನಾಗುತ್ತೆ? ಆ ಅಡಿಗೆ ಪಾತ್ರೆಗಳಲ್ಲಿ ಮಸಿ ಇರುತ್ತಾ? ಮಸಿದ್ದೇ ಇರುತ್ತೆ. ಅಗಳು ಇರುತ್ತಾ? ಇರುತ್ತೆ. ತೊಳೆಯೋ ಕಾಲಕ್ಕೆ ಪೂರ್ತಿ ಹೋಗುತ್ತಾ? ಇನ್ನ ಕೆಲವು ನೆನೆಸಿದ್ರೆ ಅಪ್ಪ, ಅದಕ್ಕೆ ಮನೆಗಳಿಗೆ ಊಟ ಹೋಗ್ಬೇಕು ಅಂದ್ರೆ ಸ್ವಲ್ಪ ಹಿಂಜೇಟ್ ಆಗ್ಬಿಡ್ತೀವಿ ನಾವು, ಬೇಡಪ್ಪ ಅಂದ್ಬಿಡುತ್ತೆ. ಯಾಕೆ ಅಂದ್ರೆ ಆ ಕೆಲಸದವಳು ತಂದಿರ್ತಾಳೆ ಪಾತ್ರೆ ತೊಳೆದು ಅಲ್ಲಿಟ್ಟಿರ್ತಾಳೆ, ಅದನ್ನ ಏನು ಮುಟ್ಟು ಮುಟ್ಟೋದಿಲ್ಲ. ಅದರಲ್ಲಿ ಅಗಳಿನ ಉಳಿದಿದೆಯಾ ಇಲ್ಲ, ಮಸಿ ಇದೆಯಾ ಇಲ್ವ, ತೊಳಿಬೇಕಾ ಇಲ್ವ, ಏನು ಇಲ್ಲ. ಕೆಲವರು ಡೈರೆಕ್ಟ್ ಆಗಿ ಅವಳ ಕೈಯಿಂದೇ ತಗೊಂಡು ಹೋಗುವವರು ಆ ಸಂಪ್ರದಾಯ ಇದ್ದವರು ಕೆಲವರು, ಆದರೆ ಇಲ್ಲ, ನೋಡಿದ್ದೇವೆ ಅದರಿಂದ ಹೇಳ್ತಾ ಇದ್ದೆ. ಇನ್ನ ಕೆಲವರು ಅವಳ ಇಟ್ಟ ಕೂಡಲೆ ಚೂರು ಬಿತ್ತು ಬೀಳದಂತೆ ಪ್ರೋಕ್ಷಣ ಹೀಗೆ ಹಾಕ್ಬಿಟ್ಟು ಹೋಗ್ತಾರೆ. ಅದರಲ್ಲಿ ಅವಳೇ ಮುಟ್ಟಿದ್ದೆಲ್ಲ ಅನ್ನ ಅಗಳು ಎಲ್ಲ ಇರುತ್ತೆ, ಮಸಿ ಇರುತ್ತೆ, ಭೀಕರವಾಗಿರುತ್ತೆ, ಅದರಲ್ಲೇ ಹಾಗಾಗಬಾರದು. ಯಾಕಂದ್ರೆ ಭಗವಂತನ ಪೂಜಾ, ನಮ್ಮ ಜೀವನವೂ ಭಗವಂತನ ಪೂಜಾ, ಆದಷ್ಟು ಸ್ವಚ್ಛವಾಗಿ ಮಾಡಬೇಕು. ಇನ್ನ ಸ್ಟೀಲ್ ತಟ್ಟೆ ಬಳಸೋದು ಆದಷ್ಟು ತೆಗೆದು ಬಿಡಿ. ಹಾಗಾದ್ರೆ ಎಲ್ಲ ಬೆಳ್ಳಿ ತಟ್ಟೆ ಹಾಕ್ಬೇಕಂದ್ರೆ ಬಹಳ ಕಾಸ್ಟ್ಲಿ ಆಗುತ್ತಲ್ಲ. ಮನೆಯಲ್ಲಿ ಎಲ್ಲರಿಗೂ ಬೆಳ್ಳಿ ತಟ್ಟೆ ನೋಡಿ, ಬಹಳ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಬಹಳ ಕಷ್ಟ. ಬೆಳ್ಳಿ ತಟ್ಟೆ ಎಲ್ಲರಿಗೂ ಅಂದ್ರೆ ಆಗಲ್ಲ ಮನೆಯೆಲ್ಲ. ಹೌದು, ನಾ ಪ್ರಾಕ್ಟಿಕಲಿ ಹೇಳ್ಬೇಕಲ್ಲ, ಸುಮ್ಮನೆ ಉಪನ್ಯಾಸದಲ್ಲಿ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಹಾಗಂತ ಎಲೆ ಹಾಕ್ತೀರಾ ಎಲ್ಲರಿಗೆ? ಎಲ್ಲರಿಗೂ ಎಲೆ ಹಾಕಿದರೆ ಬಿಸಾಡೋದು ಕಷ್ಟ. ಇಲ್ಲಿ ರಸ ಹೊರಗೆ ಹಾಕೋದು ಕಷ್ಟ ಆಗಿದೆ. ಇಲ್ಲಿ ಅವರು ಜಗಳಾಡ್ತಾರೆ ಬಂದು, ಯಾಕೆ ಇಷ್ಟೆಲ್ಲ ಹಾಕ್ತೀರಿ? ಅದರಲ್ಲೂ ವೆಟ್ ಡ್ರೈ ಅಂತ ಎರಡಾಗಿದೆ, ಆ ಥರ ಅವಸ್ಥೆ ಆಗಿಬಿಟ್ಟಿದೆ. ತಿಪ್ಪೆಯಲ್ಲಿ ಹಾಕಬೇಕು ಕಷ್ಟ. ಏನು ಮಾಡಬೇಕಪ್ಪ ಅಂಥ ಕಾಲಕ್ಕೆ ಅಂದರೆ, ಇಷ್ಟು ಮಾಡಬಹುದು ನೋಡಿ. ಸ್ವಲ್ಪ ಅಂಥ ಬಡವರು ಯಾರಿಲ್ಲಲ್ಲ, ಸ್ವಲ್ಪ ದುಡ್ಡಿದೆ. ಬೆಳ್ಳಿ ತಟ್ಟೆ ಎಲ್ಲರಿಗಾಗುವಷ್ಟು ದುಡ್ಡಿಲ್ಲದಿದ್ರು ಕೂಡ ಕಂಚಿನ ತಟ್ಟೆ ಆಗುವಷ್ಟಿದೆ. ಕಂಚಿನ ತಟ್ಟೆ ಸಿಗುತ್ತೆ ಬೆಂಗಳೂರಲ್ಲಿ, ಎಲ್ಲ ಸಿಗ್ತಾ ಇದೆ ಹುಡುಗರಿಗೆ ಬೇಕಾದಷ್ಟು. ಎಲ್ಲರಿಗೆ ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿದರೆ ಆಯುಷ್ಯ ವೃದ್ಧಿ, ಆಯುಷ್ಯ ವೃದ್ಧಿ ನೋಡಿ, ಬಹಳ ಒಳ್ಳೆಯದು. ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿ, ಅಲ್ಲ ಹುಳಿ ಸಾರು ಹಾಕಿದರೆ ಕಿಲುಬುತ್ತೆ ಆಗಲ್ಲ, ಹಿತ್ತಾಳಿ ತಟ್ಟೆಯಲ್ಲಿ ಊಟ ಮಾಡಿದರೆ ಕಿಲುಬುತ್ತೆ, ಕಂಚಿನ ತಟ್ಟೆಯಲ್ಲಿ ಊಟ ಮಾಡಿದರೆ ಕಿಲುಬಲ್ಲ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಬೇಕಾದರೆ ಬಹಳ ರುಚಿಯೂ ಇರುತ್ತೆ. ಊಟ ಆದ ಕೂಡಲೇ ಈ ಹಾಸ್ಟೆಲ್ ಸಿಸ್ಟಮ್, ಅವರವರ ತಟ್ಟೆ ಅವರವರು ತೊಳೆಯೋದಲ್ಲದೆ, ನೀವು ತೊಳೆದರೂ ಕೂಡ ಎಲ್ಲ ತಟ್ಟೆ ಏಕಾಕಾರ ಮಾಡಿ ತೊಳೆಯದೆ ಪ್ರತ್ಯೇಕ ಪ್ರತ್ಯೇಕ ಚೂರು, ಎಷ್ಟಿರ್ತಾರಪ್ಪ 20 ಜನ ಇರ್ತಾರ ಮನೆಯಲ್ಲಿ ದಿನಾಗ್ಲೂ, ಒಂದು 3-4 ತಟ್ಟೆ ಅದನ್ನು ತೊಳೆದು ಬಿಟ್ಟು, ತೊಳೆದು ಕೂಡಲೇ ಹಾಗೆ ಇಡಬೇಡಿ, ಅಲ್ಲೇ ಒಂದು ಚೂರು ಇಜ್ಜಲು ಇಟ್ಟುಕೊಂಡು ಕೆಂಡ ಅದಕ್ಕೆ ಸ್ಪರ್ಶ ಮಾಡಿ ಇಟ್ಟುಬಿಡಿ, ಪವಿತ್ರ ಆಗುತ್ತೆ. ಹುಣಸೆ ಹಣ್ಣಿನ ಸ್ಪರ್ಶ ತಟ್ಟೆ ತೊಳೆಯುವಾಗ ಬಿಂಬೇಡ, ಅದಿರಲಿ. ಕೊನೆಗೆ ಹುಣಸೆ ಹಣ್ಣು ಸ್ಪರ್ಶ ಮಾಡಿದರೆ ಪಾತ್ರ ಶುದ್ಧ, ನಂತರ ಅದನ್ನು ಅಗ್ನಿಗೆ ಸ್ಪರ್ಶ ಮಾಡಿ ಇಟ್ಟರೆ ಮಾರನೇ ದಿನ ಊಟಕ್ಕೆ ಬರುತ್ತೆ. ಇಷ್ಟು ಮಾಡಿಕೊಟ್ಟು ಇಷ್ಟ ಅಲ್ಲ, ಬೆಳ್ಳಿಲಿ ತಿನ್ಬಹುದು ಮನ ಬೇಡಂದಿಲ್ಲ. ಹೌದು, ಆಗ್ಲೇಬೇಕು. ಅದಕ್ಕೆ ಒಳಗೆ ಬಂಗಾರದ ಹೂ ಹಾಕ್ತಾರೆ, ಬಂಗಾರದ ಪುಷ್ಪ ಹಾಕಿದರೆ ಇಲ್ಲ ದೋಷ ಇಲ್ಲ ಅಂತಾರೆ, ಅದನ್ನು ಮಾಡಿದರೆ ಉತ್ತಮ. ಈ ಬೂದಿ ಇರುತ್ತಲ್ಲ, ಬೂದಿಯಿಂದ ಚೂರು ಮಾಡಿ ಹುಣಸೆ ಹಣ್ಣು ಬೂದಿಯಿಂದ ತಿಕ್ಕಿ ನಂತರ ಅಗ್ನಿ ಸ್ಪರ್ಶ ಮಾಡಿ ಇಟ್ಟುಕೊಂಡ್ರೆ ಮಾರನೇ ದಿನ ಯಾವ ಸಂಕೋಚ ಇಲ್ಲದೆ ಹಾಕ್ಕೊಳ್ಬೋದು. ಇಷ್ಟು ಮಾಡಿಕೊಳ್ಳಿ, ಯಾಕಂದ್ರೆ ಗೊತ್ತಿದ್ದು ನಾವು ಮಾಡೋದು ನಿಮ್ಗೆ ಹೇಳಿದರೆ, ಯಾರಾದರೂ ಮಾಡದವರು ಇದ್ದರೆ ಮಾಡ್ಬೋದಲ್ಲ. ಇಷ್ಟಪ್ಪ ನಿಂಬೆ ಹಣ್ಣು ಅಥವಾ ಯಾವುದು ಬೂದಿಯಿಂದ ತಿಕ್ಕಿ ಅಲ್ಲಮ್ಮ, ನಾನು ಬೆಳ್ಳಿಗೆ ಹುಣಸೆ ಹಣ್ಣು ಹಾಕಿ ಅಂತ ಹೇಳ್ತಾ ಇಲ್ಲ, ಬೂದಿ ಹಾಕಿ ತಿಕ್ಕಿ ನಂತರ ಅಗ್ನಿ ಸ್ಪರ್ಶ ಮಾಡಿ. ಒಟ್ಟಾರೆ ತಾತ್ಪರ್ಯ, ದೇವರ ವಿಶೇಷವಾಗಿರತಕ್ಕಂಥ ಭೋಜನ ಕಾಲದಲ್ಲಿ ಭಗವಂತನಿಗೆ ಭೋಜನ ಅಂತ ಚಿಂತನೆ ಮಾಡುವಾಗ ನಾವು ಈ ಥರ ಚಿಂತನೆ ಮಾಡಿ ತಗೊಳ್ಳೋಣ. ಅದೇ ಸ್ಟೀಲ್ ವರ್ಜ್ಯ ಅಂತ ಹೇಳಿದನಲ್ಲ, ಹಿತ್ತಾಡಿ ಥಾರಿ ಸಿಗುತ್ತೆ, ಹಿತ್ತಾಡಿ ಲೋಟ ಸಿಗುತ್ತೆ, ತಾಮ್ರದ ಥಾರಿ ಸಿಗುತ್ತೆ, ಏನು ಬೇಕಾದ್ರೂ ಇಟ್ಕೋಬಹುದು. ಮನಸ್ಸಿದ್ರೆ ಮಾರ್ಗ ಇದೆ. ಸ್ಟೀಲ್ ತೆಗೆದು ಏನು ಇಟ್ಕೋಬೇಕು ಅಂತ ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಚೆನ್ನಾಗಿರುತ್ತದೆ. ಏನಮ್ಮ ಸರಿ, ಬಂಗಾರ ಬೆಳೆಸಿದ್ರೆ ಬಹಳ ವಿಶೇಷ. ಸರಿ, ಇಟ್ಟ ಭೋಜನ ಪಾತ್ರ ದೇವರಿಗೆ ಅಂತ ಇತ್ತು, ನಂತರ ಪಾನ ಪಾತ್ರ ನೀರಲ್ಲಿ ಭಗವಂತ ಚಿಂತನೆ ಮಾಡಿ ನಿನಗಪ್ಪ ಅಂತ ಅರ್ಪಣೆ ಮಾಡಿತಾ ಇತ್ತು. ಇನ್ನ ನಾರಿಕೇಲ ಫಲಾದಿ ಮಿಶ್ರಿತ ಮಂತ್ರ ವಸ್ತು ತವಾಸ್ತು ವ್ಯಂಜನಂ ರವಣಂ ತಥಾಸ್ತು ಸುಪತ್ರ ಶಾಖ ಮಥಾಪರಂ. ಒಳ್ಳೆ ತೆಂಗಿನಕಾಯಿ ಫಲ ಎಳೆನೀರು ಎಲ್ಲ ವಸ್ತುಗಳು ಇಡಬೇಕಂತೆ. ಇಟ್ಟು ಈ ಭಗವಂತನಿಗೆ, ಸ್ವಾಮಿ ನಿನಗಿಡ್ತಾ ಇದ್ದೀನೋ ನಿನಗಿಡ್ತಾ ಇದ್ದೀನೋ ಅಂತ ಅರ್ಪಣೆ ಮಾಡಬೇಕಂತೆ. ನಂತರ ಬಡಿಸೋದು ಶುರು ಮಾಡೋದು. ವ್ಯಂಜನಂ ಲವಣಂ ತದಾಸ್ತು ಸುಪತ್ರ ಶಾಖ ಮಥಾಪರ. ಹೇಗೆ ಮಕ್ಕಳು ಊಟ ಕೂತ್ರೆ ಸುಮ್ಮನೆ ಸೈಲೆಂಟಾಗಿ ಬಡಿಸಲ್ಲ, ಆ ಮಗು ಕೇಳ್ತಾನೆ ಏನಿದು 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 ನೋಡೋ ನೋಡೋ ನೋಡೋದು ಬಡಿಸ್ತೀವಲ್ಲ, ಆ ಥರ ನಮ್ಮ ಸುತ್ತು ನಮ್ಮ ಕೂಸೆ ಕೂತಿದೆ. ಅವನಿಗೆ ನೋಡಪ್ಪ ಉಪ್ಪು ಯಾವ ಉಪ್ಪು ಹಾಕಬೇಕು, ದೇವರ ನೈವೇದ್ಯ ಮಾಡಿದ ಉಪ್ಪೇ ಹಾಕಬೇಕು. ನಮ್ಮಲ್ಲಿ ಡೈರೆಕ್ಟಾಗಿ ಪ್ಯಾಕೆಟ್ ತಂದು ಕಟ್ ಮಾಡಿಬಿಟ್ಟು ಡಬ್ಬಾಕ್ ಹಾಕಿ ಅದನ್ನೇ ಉಪ್ಪು ಬಳಸ್ತಾ ಇರ್ತೇವೆ, ಅದು ಬೇಡ. ದೇವರ ನೈವೇದ್ಯ ಕಾಲಕ್ಕೆ ಚೂರು ಉಪ್ಪು ಇಡಿ, ಅಲ್ಲ ಅನ್ನವೇನೇ ಇದೆ ನೈವೇದ್ಯ ಕಡೆಯಲ್ಲ ಉಪ್ಪು ಹೇಗಿಡೋದು ಅಂತ. ಚೂರು ಅನ್ನ ಬಿಡಿ, ಉಪ್ಪು ಸಕ್ಕರೆ ತುಪ್ಪ ಆದ ಮೇಲೆ ಬೆಲ್ಲ ಆದ ಮೇಲೆ ವಿಶೇಷವಾಗಿ ಈ ಜೇನುತುಪ್ಪ ಎಲ್ಲ ದೇವರ ನೈವೇದ್ಯಕ್ಕೆ ಇಡಬೇಕಂತೆ ಹೇಳ್ತಾ ಇದ್ದಾರೆ. ಉಪ್ಪು ಹಾಕಬೇಕು ಸ್ವಾಮಿ ನಿನಗರ್ಪಿತ. ನಂತರ ವ್ಯಂಜನಂ ಸುಪತ್ರ ಶಾಖ ಮಥಾಪರಂ, ಚಟ್ನಿ ಪಲ್ಯ ಮೊದಲಾದ ಬಡಿಸ್ತೀವಲ್ಲ ಅಲ್ಲಲ್ಲಿ ಭಗವದ್ ರೂಪಗಳು ಚಿಂತನೆ ಮಾಡುತ್ತಾ ಹೇಗೂ ಬಡಿಸೋದು ಬಡಿಸ್ತಾನೆ ಇರ್ತಾರೆ. ಆ ಬಡಿಸೋ ಕಾಲಕ್ಕೆ ಸ್ವಾಮಿ ನಿನಗೋ 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 ಚಿಂತನೆ ಮಾಡಲಿಕ್ಕೆ ಏನಾಯ್ತು ನಮ್ಮ ಗಂಟಿನೋಯ್ತು ಅದನ್ನು ಹೇಳ್ತಾ ಇದ್ದಾರೆ. ನಂತರ ಸೂಪ ಮಸ್ತು ಸುಪಾಯಸಂ ಪರದೇವನೈಕ ವಿಧ ಸದಾ ಚಿತ್ರಭಕ್ಷ್ಯ ಅನೇಕ ಧಸ್ತು ವಿಚಿತ್ರ ಮಾಸ ವಿನಿರ್ಮಿತ. ತೋಬೆ ಅಲ್ಲಿ ಯಾರು ಶ್ರೀಧರ, ಸ್ವಾಮಿ ನಿನ್ನ ರೂಪವಿದೆ, ನೀನೇ ಈ ರೂಪದಿಂದ ನನಗೆ ಒದಗಿ ಬಂದಿದೆಯಪ್ಪ, ನಿನಗೆ ಅರ್ಪಿತವಾಗಲಿ. ನಂತರ ಸುಪಾಯಸಂ ಒಳ್ಳೆ ಪಾಯಸ ಎಂಥದ್ದು, ಅನೇಕ ವಿಧಂ ಸದಾ ಅನೇಕ ರೀತಿಯಾದ ಪಾಯಸ ನಿನಗರ್ಪಿತ ಹರಿಯೇ. ಚಿತ್ರ ಭಕ್ಷ್ಯ ಅನೇಕ ಧಾಸ್ತು ನಾನಾ ರೀತಿಯಾಗಿರ್ತಕ್ಕಂಥ ಭಕ್ಷ್ಯಗಳು ಅದಂಥದ್ದು ವಿಚಿತ್ರ ಮಾಷವೇ ನಿರ್ಮಿತ. ಆ ಮಾಷ ಉದ್ದು ಅದು ವಿಚಿತ್ರವಾದಂತೆ. ಏನು ವಿಚಿತ್ರ ಅಂದರೆ ಅಲ್ಲಿ ಭಗವಂತನ ವಿಚಿತ್ರವಾದ ರೂಪ ಇದೆ, ಅದ್ಭುತವಾದ ತಾಕತ್ತು ಕೊಡುತ್ತೆ. ಒಳ್ಳೆ ಬುದ್ಧಿಶಕ್ತಿ ಬರಬೇಕಾ ಉದ್ದು ಬಿಡಿ, ಬುದ್ಧಿ ಹಾಳಾಗಬೇಕಾ ಉದ್ದು ತಿನ್ನಿ. ಹರ್ಷ ಅಂತ ರಾಜ, ಅವನಿಗೆ ಬಹಳ ಬುದ್ಧಿಶಕ್ತಿ ಜಾಸ್ತಿ ಆಗಿ ಸಂಸ್ಕೃತ ಮಾತಾಡೋ ಕಾಲಕ್ಕೆ ಆತನ ಸಂಸ್ಕೃತ ಪಾಂಡಿತ್ಯ ತುಂಬ ಜಾಸ್ತಿ ಆಯಿತು. ಆತನಿಗೆ ಜಾಸ್ತಿ ಆಗಿ ಮಾಮೂಲು ಜನಕ್ಕೆ ಅರ್ಥ ಆಗದೆ ಇರುವ ಭಾಷೆಯಲ್ಲಿ ಮಾತಾಡ್ತಾ ಇದ್ದ. ಎಲ್ಲರೂ ಹೇಳ್ತಾ ಇದ್ರಂತೆ ನೀನು ಮಾತಾಡುವ ಭಾಷೆಯೇ ಅರ್ಥ ಆಗ್ತಾ ಇಲ್ಲ. ಅವಾಗೆ ಅಂದುಕೊಂಡಂತೆ ನನಗೆ ಇಷ್ಟೆಲ್ಲ ನೆನಪಾಗಿ ಬಿಡ್ತಾ ಇದೆ, ಮಾತಾಡೋದ್ರೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ ನೆನಪಾಗದೆ ಹೋಗ್ಬೇಕು, ಬುದ್ಧಿಶಕ್ತಿ ಕಡಿಮೆ ಆದರೆ ನಾನು ಮಾಮೂಲು ಭಾಷೆಯಲ್ಲಿ ಬರ್ತೇನೇನು ಅಂಥೇಳಿ ಆ ಉದ್ದು ತಿಂತಾ ಇದ್ದ. ಯಾರೋ ಬಂದು ಕೇಳಿದ್ರು ಉದ್ದು ತಿಂದು ತಿನ್ಲಿಕ್ಕೆ ಶುರು ಮಾಡಿ ಬಹಳ ದಿವಸ ಆಗಿತ್ತು. ಅವನು ತಿಂತಾ ಇದ್ರೆ ಏನು ತಿಂತಾ ಇದ್ದೀಯ ಅಂದರೆ ಅದಕ್ಕೆ ಉತ್ತರ ಕೊಟ್ಟ, ಉದ್ದು ತಿಂತಾ ಇದ್ದೇನೆ ಅನ್ನೋ ಕಾಲಕ್ಕೆ ಉತ್ತರ ಕೊಟ್ಟರೆ ಅವನಿಗೆ ಅರ್ಥ ಆಗಿಲ್ಲ. ಆಚೆಯಿಂದ ಶೇಮುಷಿ ಮುಷಂ ಆಶಮಶ್ನಾಮಿ ಅಂದ. ಶೇಮುಷಿ ಮುಷಂ, ಶೇಮುಷಿ ಅಂದರೆ ಒಳ್ಳೆ ಬುದ್ಧಿಶಕ್ತಿ, ಅದನ್ನು ಮುಟ್ಟು ಅಂದರೆ ನಾಶ ಮಾಡುವಂಥ ನಾಶ, ಉದ್ದನ್ನು ತಿಂತಾ ಇದ್ದೇನೆ ಅಂದ. ಆ ತಿಂತಾ ಇದ್ದೇನೆ ಅಂತ ಹೇಳೋ ಶಬ್ದವಾ ಎದುರಿದ್ದು ಅರ್ಥ ಆಗಲಿಲ್ಲ. ಅವಾಗಂತ ಉದ್ದು ತಿಂದರೂ ಇಷ್ಟು ಬುದ್ಧಿಶಕ್ತಿ ಇದೆ ಮಹಾರಾಜ, ಇನ್ನೇನು ಮಾತಾಡ್ತೀಯ ಅಂತ ಆ ರೀತಿಯಲ್ಲಿ. ಆದರೆ ಉದ್ದು ವಿಶೇಷ, ಭಗವಂತನಿಗೆ ಪ್ರೀತಿಕರವಾಗಿರ್ತಕ್ಕಂಥ ಭಕ್ಷ್ಯದಲ್ಲಿ ಉದ್ದು.
ಅಲ್ಲಿ ಅದರಿಂದ ನಿರ್ಮಿತವಾದಂತಹ ಎಲ್ಲ ಮೋಕ್ಷ ನಿನಗೆ ಅರ್ಪಿತ ಹರಿಯೇ. ಇನ್ನು ಅಂದರೆ ಇಲ್ಲಿ ಆ ಅಡಿಕೆ ನಾನಾ ರೀತಿಯಾಗಿರ್ತಕ್ಕಂಥ ಭಗವಂತನ ಸಮರ್ಪಣೆ ಮಾಡಬೇಕಾದ ರೀತಿ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅಡಿಗೆಯಲ್ಲಿ ಕೂಡ ತೈಲ ಪಕ್ವಮ ಕಾಸ್ತುತೆ ಧೃತ ಪಕ್ವಮಸ್ತು ಹರೇದನಾಂಗಾರ ಪಕ್ವ ಸುಕಾರ ಪಕ್ವ ಮಥಾಸ್ತು ಪಕ್ವ ಸುಪಂಚಕಂ. ಹೇ ಸ್ವಾಮಿ, ಐದು ರೀತಿಯಾದ ಪಕ್ವ ಪದಾರ್ಥಗಳು ನಿನಗಾಗಲಿ ಹರಿಯೇ. ಒಂದು ತೈಲ ಪಕ್ವ, ಎಣ್ಣೆಯಲ್ಲಿ ಕರೆದದ್ದು ಹುರಿದದ್ದು, ಎಣ್ಣೆಯಲ್ಲೇ ಬೇಯಿಸಿದ್ದು ಕುದಿಸಿದ್ದು. ಎಣ್ಣೆಯಲ್ಲೇ ಕುದಿಸಿ ಏನಾದರೂ ಮಾಡ್ತೀರಾ? ಅಲ್ಲ, ಕರೆಯುವುದಾಯಿತು, ಕುದಿಸುವ ತಿನ್ನುವ ಪದಾರ್ಥ. ಬಿಸಿ ಉಪ್ಪಿನಕಾಯಿ ಅಂತ ನಮ್ಮಲ್ಲಿ ಅದು ಮಾಡಿದಾಗ ಎಣ್ಣೆಯಲ್ಲೇ ಶುರು ಮಾಡ್ತೀವಿ, ಅದನ್ನ ಕುದ್ದು 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 ಎಣ್ಣೆ ಬಿಟ್ಟು ಒಳಗೆಲ್ಲ ಇದಾಗುತ್ತದೆ. ಎಣ್ಣೆಯಲ್ಲೇ ಕುದಿಸುವಂತಹ ಗೊಜ್ಜು ಇಂತಹ ಪದಾರ್ಥಗಳು, ತೈಲ ಪಕ್ವ, ಎಣ್ಣೆಯಲ್ಲಿ ಕರೆದದ್ದು ಇವೆಲ್ಲ ಯಾರೋ ಅಂದ್ರಂತ ತಮಾಷೆ. ಹೊರಗಡೆ ಚಿಪ್ಸ್ ಮಾಡ್ತಾ ಇದ್ರು, ತಗೊಂಡು ಬಾ ಅಲ್ಲ ಮಡಿ ಬರುತ್ತೆ. ತೈಲ ಪಕ್ವ ಅಡ್ಡಿ ಇಲ್ಲ, ಎಣ್ಣೆಯಲ್ಲಿ ಕರೆದರೆ ದೋಷ ಇಲ್ಲ, ನೀರು ಸ್ಪರ್ಶ ಆದ್ರೆ ದೋಷ ಮಾಡಬೇಡಿ. ಆಮೇಲೆ ಘೃತ ಪಕ್ವ, ತುಪ್ಪದಲ್ಲೇ ಚೆನ್ನಾಗಿ ಕರೆದದ್ದು ಹುರಿದದ್ದು ಬೇಯಿಸಿ ಚೆನ್ನಾಗಿ ತುಪ್ಪದಲ್ಲೇ ಮಾಡಿದ್ದು. ನಂತರ ಜಲಪಕ್ವ ಅಂದರು, ಜಲಪಕ್ವ ಅಂದರೆ ನೀರಲ್ಲೇ ಕುದಿಸಿ ಮಾಡಿದ್ದು. ಯಾವುದು? ಈ ಕಡುಬು ಮೊದಲಾದದ್ದು, ಕಡುಬು ಅಲ್ಲ ಕಡುಬು ಅಂತ ಬರುತ್ತೆ. ಕಡುಬು ಅಂದರೆ ಏನು ಮಸ್ತಿ ಕಡುಬಲ್ಲ, ಅದು ಕರೆಯೋದು ಉಪ್ಪರಿಸಿ ಮಾಡುವಂತಹ ಕಡುಬು ಇರುತ್ತಲ್ಲ, ಅದನ್ನ ಜಲಪಕ್ವ ಅಂತ ಕರೀತಾರೆ, ನೀರಲ್ಲಿ ಉಪ್ಪರಿಸಿ ಮಾಡುವಂತಹದ್ದು. ನಂತರ ಅಂಗಾರ ಪಕ್ವ, ಕೆಂಡದಲ್ಲೇ ಪಕ್ವ ಮಾಡೋದು. ಹಪ್ಪಳ ಕರಿತೇವೆ ನಾವು, ಸುಟ್ಟು ಮಾಡೋ ಹಪ್ಪಳ ಅಲ್ಲ, ಕೆಂಡದಲ್ಲಿ ಸುಟ್ಟು ಮಾಡೋದು. ಇನ್ನ ಈ ಗುಲ್ಬರ್ಗ, ಈ ಯಾವ ಉತ್ತರ ಕರ್ನಾಟಕ ಕಟಿ ಬಕ್ರಿ ಅವೆಲ್ಲ ಕೆಂಡದ ರೊಟ್ಟಿ ಅವೆಲ್ಲ ಮಾಡ್ತಾರಲ್ಲ, ಹೌದು ಅದೊಂದು. ಅದಲ್ಲದೆ ಇನ್ನೊಂದು ಇದೆ ನೋಡಿ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅಲ್ಲ ಅಡಿಗೆ ಯಾರು ಕೇಳ್ತಾ ಇದ್ರಿ ಅಂದ್ರೆ ಬೇರೆ ಸಬ್ಜೆಕ್ಟ್ ಇಲ್ಲಲ್ಲ, ಬೇರೆ ನಿಮಗೆ ಜೋಕ್ಸು ಇಲ್ಲ, ಯಾವುದೂ ಇಲ್ಲ. ಅಡಿಗೆಯಲ್ಲಿ ಯಾರು ಸ್ವಲ್ಪ ರುಚಿ ಬರಲಿ. ಗುಳ್ಳ, ವಾರಿರಾಜ ಗುಳ್ಳ, ಬೇರೆ ಗುಳ್ಳ ಬೇಡ. ಅದನ್ನ ಅಗ್ನಿಯಲ್ಲಿ ಚೆನ್ನಾಗಿ ಸುಟ್ಟಾಗ ಮೇಲಿನ ತೆಗೆದರೆ ಅದನ್ನ ಮೊಸರಿನಲ್ಲಿ ಕಲಿಸ್ತೀವಲ್ಲ, ಬಜಿ ಅಂತ ಮಾಡ್ತೀವಿ ಅದೊಂದು. ಹಾಗಲಕಾಯಿ ಸುಟ್ಟು ಮಾಡೋದಿದೆ, ಹಾಗಲಕಾಯಿ ಕೆಂಡದಲ್ಲಿ ಸುಟ್ಟು ಅದನ್ನ ತಿಂದರೆ ಈ ಶುಗರ್ ಪೇಷಂಟ್ಸ್ಗೆ ಅಲ್ಲ ಮಾಮೂಲವರು ಕೂಡ ಚೆನ್ನಾಗಿರುತ್ತೆ, ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಂಗಾರ ಪಕ್ವ, ಇನ್ನೊಂದು ಪಕ್ವ ಯಾವುದು? ಕಾಲ ಪಕ್ವ, ಕಾಲದಿಂದ ಪಕ್ವವಾದ ಹಣ್ಣುಗಳು. ಈ ರೀತಿ ಐದು ಪಕ್ವ ಪಂಚಕಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅಲ್ಲ ಇಷ್ಟೆಲ್ಲ ದಿನ ಮಾಡ್ತೀವ ನಾವು? ಇಲ್ಲ ರೀ, ಒಂದು ಹುಳಿ ಸಾರು ಅನ್ನ ಮನೆಯಲ್ಲಿ, ಏನಾದರೂ ವಿಶೇಷ ಇದ್ರೆ ಹಾಗೆ. ಕೆಲವರು ಮನೆಯಲ್ಲಿ ಬಿಡಲ್ಲ, ಚೂರು ಎಲ್ಲ ಚೂರು ಚೂರು ಎಲೆ ಕೊನೆಗೆ ಮಾಡಿ ಮಾಡುತ್ತಾರೆ. ಅಂದ್ರೆ ಯಾಕೆ ಇಷ್ಟು ಕೊಡ್ತಾ ಇದ್ದೇವೆ ಅಂದರೆ, ನೀವು ತಿಂದ್ರು ಬಿಟ್ಟರು ಸ್ವಾಮಿಗೆ ಹುಳಿ ಸಾರು ಎದುರಿಗೆ ಇಷ್ಟೇ ಹಾಕಿದ್ರು ಕೂಡ ಒಳಗಿದ್ದ ಸ್ವಾಮಿಗೆ ಮಾನಸ ಪೂಜೆ, ಮನಸ್ಸಿನಲ್ಲಿ ಭಗವಂತನ ನಿಲ್ಲಿಸಿ ಇಷ್ಟೆಲ್ಲ ಚಿಂತನೆ ಮಾಡಿ ಮನಸ್ಸಿನಲ್ಲಾದರೂ ದೇವರಿಗೆ ಅಡಿಗೆ ನೈವೇದ್ಯಕ್ಕಿಡಿ ನೋಡಿ ಎಷ್ಟು ಸಮಾಧಾನ ನಮಗೆ. ಮನಸ್ಸಿನಲ್ಲಿ ಒಂದು ಕ್ಷಣ ನೆನೆಸಿಕೊಂಡ್ರೆ ಗುಲಾಬ್ ಜಾಮ್ ಪ್ರತ್ಯಕ್ಷ, ಹಿಟ್ಟು ಕಲಸಿ ಮಾಡಬೇಕಾಗಿಲ್ಲ, ಬಿಸಿ ಬಿಸಿ ಅಡಿಗೆ ಎಲ್ಲ ಪ್ರತ್ಯಕ್ಷ ಆಗುತ್ತೆ ನೋಡಿದ್ರೆ ನೋಡಿದ್ರೆ. ಆ ಎಲ್ಲ ಅಡಿಗೆ ಒಂದು ಸಲ ಮನಸ್ಸಿನಲ್ಲಿ ಏನು ಎಲ್ಲ ಬಂಗಾರದ ಪಾತ್ರೆಯಲ್ಲೇ ಇಡ್ಬೋದು, ಬಡತನ ಏನಿಲ್ಲ ಮನಸ್ಸಿಗೆ. ಮನಸ್ಸಿನಲ್ಲಿ ಒಳ್ಳೆ ಬಂಗಾರದ ಪಾತ್ರೆ, ಅದರಲ್ಲೇ ಎಲ್ಲ ದೇವರಿಗೆ ನೈವೇದ್ಯಕ್ಕಿಟ್ಟು ದೇವರ ಮುಂದಿಟ್ಟು ಕೃಷ್ಣಾರ್ಪಣ ಅನ್ಲಿಕ್ಕೂ ಬಡತನ ಇದ್ರೆ ಅದಕ್ಕೇನಪ್ಪ ಅದು ಕೇಳ್ತಾರೆ. ಮನದೊಳಗೆ ಸುಂದರ ಪದಾರ್ಥದ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದುರದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವ ಸದ್ಗುಣವ ಕದ್ದವರ ಕರೆಯುವ ಅನಗನೆಂದೆನಿಸಿ. ಆದರೆ ಸಂದರ್ಭ ಬಂತಾದ್ದರಿಂದ ಅದು ನೋಡಿಬಿಟ್ರೆ ಆಯ್ತಲ್ಲ. ಮನಸ್ಸಿನಲ್ಲಿ ಪದಾರ್ಥ ಕಲ್ಪನೆ ಮಾಡಿಕೊಡಬೇಕು ಅಂದರೆ ಅಷ್ಟು ಏನೋ ಇರಲ್ಲ, ಏನೋ ಇಲ್ಲದ ಪದಾರ್ಥ ಇಲ್ಲ, ಸುಮ್ಮನೆ ನಿಂಗೆ ನಿಂಗೆ ಎಂದು ಕೊಟ್ಟಂಗಾಯಿತು ಅಂತ ಆಗುತ್ತೆ. ಯಾಕದು ಮಾಡಬೇಕು ಅಂತ ಮನಸ್ಸಲ್ಲಿರುತ್ತೆ. ಆದರೆ ನೋಡಿ, ಮಂಡಿಗೆ ಪ್ರತ್ಯಕ್ಷವಾಗಿ ಮಾಡಿದ್ದೀರ, ನೈವೇದ್ಯ ಮಾಡ್ತಾ ಇದ್ದೀರ, ಆವಾಗ ಮನಸ್ಸಿನಲ್ಲೂ ಮಂಡಿಗೆ ಮಾಡಿದ್ದೀರ ಅಂದುಕೊಳ್ಳಿ. ಎರಡೂ ಏಕಕಾಲದಲ್ಲಿ ನೈವೇದ್ಯ ಮಾಡ್ತಾ ಇದ್ದೀರ ದೇವರಿಗೆ, ಮನಸ್ಸಲ್ಲಿ ಮಾಡಿದ ಮಂಡಿಗೆ, ಹೊರಗೂ ಮಾಡಿದ ಮಂಡಿಗೆ, ಎರಡೂ ಮಾಡ್ತಾ ಇದ್ದೀರ. ದೇವರು ಯಾವತ್ ತಗೊಂತಾನೆ? ಹೊರಗಿಂದೇ ಅಲ್ಲ, ಒಳಗಿಂದ ಮಂಡಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಇಲ್ಲದ ಮಂಡಿಗೆ ಹೇಗೆ ತಗೊಂತಾನೆ? ಅಂದರೆ ನಾವು ಮಂಡಿಗೆ ಕಲ್ಪನೆ ಮಾಡಿದವಲ್ಲ, ಆ ಕಲ್ಪನೆ ಮಾಡಿದ ಮನಸ್ಸಿನ ಭಾವನೆ ತಗೊಳ್ತಾನೆ ಅಂದರೆ ತಪ್ಪು. ಮಂಡಿಗೆನೆ ಹೋಗುತ್ತೆ ದೇವರ ಬಾಯಿಗೆ. ಹೇಗಂತೀರಾ? ಮನಸ್ಸಿನಿಂದ ಕಲ್ಪನೆ ಮಾಡಿದರೂ ಕೂಡ ಈ ಕಲ್ಪನೆ ಅಂದರೆ ನಮ್ಮ ತಲೆಯಲ್ಲಿ ಕಲ್ಪನೆ ಅಂತ. ಅದಕ್ಕೆ ಅರಣ್ಯಕಾಚಾರ್ಯ ಬಹಳ ಚೆನ್ನಾಗಿ ಕೊಡ್ತಾರೆ. ಈ ವಾಸನ ಮನಸ್ಸಿನಲ್ಲಿ ಹಿಂದೆ ಅನೇಕ ಜನ್ಮಗಳಲ್ಲಿ ಪದಾರ್ಥಗಳನ್ನು ನೋಡಿದ ವಾಸನೆ ಕೂತಿರುತ್ತೆ. ಆ ವಾಸನೆಯಿಂದ ಭಗವಂತ ಪದಾರ್ಥ ನಿರ್ಮಾಣ ಮಾಡುತ್ತಾನೆ. ಯಾವಾಗ? ಸ್ವಪ್ನದಲ್ಲಿ. ಅದು ಗೊತ್ತು ನಮಗೆ. ಸ್ವಪ್ನದಲ್ಲಿ ಕಂಡ ಪದಾರ್ಥ ಸತ್ಯ, ಸ್ವಪ್ನದಲ್ಲಿ ಕಂಡ ಪದಾರ್ಥ ಸುಳ್ಳಲ್ಲ. ಸ್ವಪ್ನದಲ್ಲಿ ಕಂಡ ಆನೆ ಸತ್ಯ, ಹೊರಗಿನ ಆನೆ ಸತ್ಯ. ಮತ್ತೆ ಇಲ್ಲಲ್ಲ, ಎದ್ದ ಕೂಡಲೇ ಕಾಣಲ್ಲ ಅಂದರೆ ಅವಾಗೆ ಹಾಳಾಗತ್ತೆ, ಬರತ್ತೆ ಹಾಳಾಗತ್ತೆ, ದೇವ ಸೃಷ್ಟಿ ಮಾಡುತ್ತಾನೆ. ಆದರೆ ಹೊರಗಿನ ಆನೆಯಂತೆ ಆ ಆನೆ ಎಂಬ ಭಾವನೆ ಬರುತ್ತಲ್ಲ, ಅದು ಸುಳ್ಳು ಅಷ್ಟೇ. ಆದ್ದರಿಂದ ಈ ಒಳಗೆ ಸ್ವಪ್ನದಲ್ಲಿ ವಾಸನಾಮಯ ಸಂಸ್ಕಾರದಿಂದ ಪದಾರ್ಥಗಳು ತಯಾರು ಮಾಡುತ್ತಾರಲ್ಲ, ಆ ಪದಾರ್ಥಗಳೆಲ್ಲ ಸತ್ಯ, ಅಲ್ಲಿರುವ ಭಗವದ್ ರೂಪಗಳು ಸತ್ಯ. ಹಾಗೆ ಇನ್ನೊಂದು ಸಮಯದಲ್ಲಿ ದೇವ ಈ ವಾಸನಾಮಯ ಪದಾರ್ಥಗಳು ಸೃಷ್ಟಿ ಮಾಡುತ್ತಾನಂತೆ. ಯಾವಾಗ ಅಂದರೆ ಸ್ವಪ್ನದಲ್ಲಿ ಮಾತ್ರ ಅಲ್ಲ, ಎಚ್ಚರದಲ್ಲೇ ಧ್ಯಾನ ಮನೋರಥೇಶು ಅಂತ. ಹಗಲು ಕನಸಿನಲ್ಲಿ, ಧ್ಯಾನದಲ್ಲಿ, ಎರಡೂ ಕಡೆ ಕೂಡ. ಧ್ಯಾನ ಮಾಡಿದರೆ ಮನಸ್ಸಲ್ಲಿ ಪದಾರ್ಥಗಳು ಕಲ್ಪನೆ ಮಾಡ್ತೀವಿ, ಹಗಲು ಕನಸಲ್ಲೂ ಕೂಡ ಒಂದು ಮೂಲೆ ಕೂತ್ಕೊಂಡು ನಾನು ಹಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ನಾನು ಕಿರೀಟ ಇದ್ರೆ ಹೀಗೆ ಹಾಗೆ ಹೀಗೆ ಹಗಲು ಕನಸು ಬರ್ತಾ ಇರುತ್ತಲ್ಲ, ಆ ಹಗಲು ಕನಸಿನಲ್ಲಿ ಕೂಡ ಭಗವಂತ ಏನು ಮಾಡುತ್ತಾನೆ? ಧ್ಯಾನದಲ್ಲಿ ಹಗಲು ಕನಸಿನಲ್ಲಿ ನಮಗೆ ಇಚ್ಛೆಯನ್ನು ಕೊಟ್ಟು ಆ ಪ್ರಕಾರ ಪದಾರ್ಥ ನಿರ್ಮಾಣ ಮಾಡ್ತಾ ಇರ್ತಾನೆ. ಸ್ವಪ್ನದಲ್ಲಿ ತಾನೇ ನಿರ್ಮಾಣ ಮಾಡಿಬಿಡ್ತಾನೆ. ಇಷ್ಟು ವ್ಯತ್ಯಾಸ. ಆದ್ದರಿಂದ ನಾವು ಧ್ಯಾನ ಮಾಡುವ ಕಾಲಕ್ಕೆ ಈ ಮನಸ್ಸಿನ ಸಂಸ್ಕಾರದಿಂದಲೇ ಒಳಗೆ ಪದಾರ್ಥಗಳು ತಯಾರಾಗುತ್ತೆ, ಸತ್ಯವಾದ ಪದಾರ್ಥವೇ. ಹಾಗಾದರೆ ಮನಸ್ಸಿನಲ್ಲಿ ಮಂಡಿಗೆ ಚಿಂತನೆ ಮಾಡಿದರೆ ಆ ಮಂಡಿಗೆ ಸತ್ಯವಾದದ್ದೆ, ಹೊರಗಿನ ಮಂಡಿಗೆಯಂತೆ ಅಲ್ಲ. ಆದರೆ ಹೊರಗಿನ ಮಂಡಿಗೆಯಲ್ಲಿ ಯಾವ ಭಗವದ್ ರೂಪಗಳಿರಬೇಕೋ ಒಳಗಿನ ಮಂಡಿಗೆಯಲ್ಲೂ ಅದೇ ಭಗವದ್ ರೂಪಗಳಿರುತ್ತೆ, ಸತ್ಯವಾಗಿರುತ್ತೆ. ಮತ್ತೆ ಈ ಹೊರಗಿನ ಮಂಡಿಗೆಯನ್ನು ದೇವರಿಗೆ ಕೃಷ್ಣಾರ್ಪಣ ಅಂದಾಗ ಮಂಡಿಗೆ ತಿಂತಾನೋ ತಿನ್ನಲ್ಲ, ಅಲ್ಲೇ ಇರುತ್ತೆ. ಮಂಡಿಗೆ ಒಳಗಿರುವ ತನ್ನ ರೂಪ ತಾನು ತಗೊಳ್ತಾನೆ. ಹಾಗೆ ಮನಸ್ಸಿನಲ್ಲಿ ಮಂಡಿಗೆ ಮಾಡಿಕೊಟ್ಟರೂ ಕೂಡ ಆ ಮಂಡಿಗೆಯಲ್ಲಿರುವ ತನ್ನ ರೂಪ ತಗೊಳ್ತಾನೆ. ತನ್ನ ರೂಪ ತಾನು ತಗೊಳ್ಳೋ ದೇವರಿಗೆ ಹೊಟ್ಟೆ ತುಂಬಿದರೆ ಅದು ಈ ಮಂಡಿಗೆ ಆದರೇನು, ಆ ಮಂಡಿಗೆ ಆದರೇನು? ಆತನ ಕೈಗೆ ಯಾವುದು ಸೇರಿತ್ತು? ಎರಡು ಮಂಡಿಗೆ ಸೇರಿತ್ತು. ಆದರೆ ನೋಡ್ತಾನಂತೆ, ಪಾಪ ಮನಸ್ಸಿನಿಂದ ಕೊಟ್ಟ, ನನಗೇನು ಮನಸ್ಸಿಂದ ಕೊಟ್ಟರೂ ಕೂಡ ನನ್ನ ರೂಪಗಳು ನಾನು ತಗೊಂಡೇ ಹೊಟ್ಟೆ ತುಂಬಿತು. ಇವನಿಗೆ ಮನಸ್ಸಿಂದ ಕೊಟ್ಟರೆ ಪಾಪ ಹೊಟ್ಟೆ ತುಂಬಲ್ಲ. ಆ ದೇವರು ಹಾಗೆ ರಿವರ್ಸ್ ಆಗಿ ಕೊಟ್ರೆ, ಮನಸ್ಸಿಂದರೆ ನಿನ್ನ ಬಂಗಾರ, ಮನಸ್ಸಿಂದರೆ ದುಡ್ಡು, ಇಲ್ಲ ಕೊಡಲ್ಲಂತೆ, ಪ್ರತ್ಯಕ್ಷವಾಗಿ ಕೊಟ್ಬಿಡ್ತಾನಂತೆ. ಅಷ್ಟು ಕರುಣಾನಿಧಿ. ಆದ ಕಾರಣ ಭಗವಂತ ಒಳಗೆ ಶೃಂಗಾರ ಮಾಡ್ತಾನಲ್ಲ, ಇಷ್ಟನ್ನು ಕಲ್ಪನೆ ಮಾಡಿಕೊಡಿ. ಸರಿ ಸ್ವಾಮಿ, ನೈವೇದ್ಯ ಮಾಡೋ ಕಾಲಕ್ಕೆ ಒಂದಿಷ್ಟು ಅನ್ನ ಹುಳಿ ಸಾರು ಮಾಡಿಕೊಂಡು ಕೃಷ್ಣಾರ್ಪಣ ಅಂದವು, ಮಾನಸಿಕವಾಗಿ ಎಲ್ಲ ಭಕ್ಷ್ಯ ಭೋಗ್ಯಗಳನ್ನು ತಯಾರು ಮಾಡಿ ಅಲ್ಲಿ ಕೃಷ್ಣಾರ್ಪಣ ಅಂದವು. ಊಟಕ್ಕೆ ಕೊಡೋ ಕಾಲಕ್ಕೆ ಹೇಗೆ, ಊಟಕ್ಕೆ ಕೊಡೋ ಕಾಲಕ್ಕಂತೂ ಅನ್ನ ಸಾರು ಹುಳಿ ಇಷ್ಟೇ ಅಲ್ಲ ಇರೋದು, ಅಂಥ ಕಾಲಕ್ಕೆ ದೇವರಿಗೆ ಆ ಪದಾರ್ಥ ಬರಲ್ಲ ಅಂದರೆ ಅದನ್ನು ಚಿಂತನೆ ಮಾಡಿ ಎಲೆಯಲ್ಲಿ ಮನಸ್ಸಿನಿಂದ ಎಲ್ಲ ಪದಾರ್ಥ ಚಿಂತನೆ ಮಾಡಿ ನಿನಗರ್ಪಿತ ಹರಿಯೇ ಅಂದರೆ ಅಷ್ಟು ಪದಾರ್ಥ ದೇವರಿಗೆ ಊಟಕ್ಕೆ ಹಾಕಿದ ಫಲ ಬರುತ್ತೆ. ಅದು ಗೊತ್ತಿಲ್ಲ, ಅದನ್ನು ಹೇಳಿಕೊಡ್ತಾ ಇದ್ದಾರೆ. ಇಲ್ಲಾಂದರೆ ಊಟದ ಕಾಲಕ್ಕೆ ಇಷ್ಟೆಲ್ಲ ಲಿಸ್ಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕೊಡ್ತಾ ಇದ್ದಾರೆ. ಐದು ರೀತಿಯಾದ ಪಕ್ವ ಪದಾರ್ಥಗಳು ನಿನಗರ್ಪಿತ ಹರಿಯೇ. ನಂತರ ಚಿತ್ರವನ್ನ ಮಥಾಸ್ತು ತೇಜ್ಯ ವಿಚಿತ್ರ ವಸ್ತುವಿ ನಿರ್ಮಿತ ಚೋದನಂ ಪರಮಾನ್ನಮಸ್ತು ತತ ಸದೈವತೆ ಜಗದೀಪತೆ. ಚಿತ್ರಾನ್ನ ಮಾಡ್ತಿರಲ್ಲ, ಚಿತ್ರ ಅನ್ನ ಅದು ಹೆಸರೇ ಚಿತ್ರವಾದ ಅನ್ನ, ಚಿತ್ರವಾದ ರುಚಿ. ಒಂದು ಕಡೆ ಹುಳಿ ಉಪ್ಪು ಖಾರ ನಂತರ ಬೆಲ್ಲ ಎಲ್ಲ ಬರುತ್ತಿರುತ್ತೆ, ಅದಕ್ಕೆ ಚಿತ್ರ ಅನ್ನ. ಚಿತ್ರ ಅನ್ನ ಅದೆಂಥದ್ದು, ವಿಚಿತ್ರ ವಸ್ತುವಿ ನಿರ್ಮಿತ, ಅದರಲ್ಲಿ ಆ ವಸ್ತುವಿಗೆ ರುಚಿ ಕೊಡುವಂಥ ವಿಚಿತ್ರವಾದ ವಸ್ತು ನೀನೇ ಕೊಟ್ಟಿದೆಯಲ್ಲ, ಅದಕ್ಕೆ ಚಿತ್ರ ಅನ್ನ. ಚಿತ್ರವಾದ ನಿನ್ನ ರೂಪದಿಂದ ಕೂಡಿದ್ದು ಚಿತ್ರ ಅನ್ನ, ಅದನ್ನಾಗ ಅರ್ಪಿತ ಆಗಲಿ ಹರಿಯೇ. ಹಾಗೆ ಓದನ ಒಳ್ಳೆ ಬಿಳಿಯಾದ ಶುದ್ಧವಾದ ಅನ್ನ ಭಗವಂತನಿಗೆ ಚಿಂತನೆ ಮಾಡಬೇಕು. ಪರಮ ಅನ್ನ ಮಸ್ತು, ಸ್ವಲ್ಪ ನಮಗೆ ಶಬ್ದ ಬಳಕೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಪಾಯಸ ಅಂದರೆ ಪರಮಾನ್ನ ಅಂದರೆ ವ್ಯತ್ಯಾಸ ಗೊತ್ತಿರುತ್ತ?
ಹಾಲಲ್ಲಿ ಬೀಜಿರೋದು ಪರಮಾನ್ನ, ಪಾಯಸ ಪಾಯ ಪಯ ಅಂದರೆ ಹಾಲು, ಹಾಲಿಂದ ಬೀಸಿರ್ತಕ್ಕಂಥದ್ದು ಪಾಯಸ. ಬರೀ ಅನ್ನ ಸಕ್ಕರೆ ಹಾಕಿದ್ರೆ ಹಾಲು, ಹಾಲೆ ಹಾಕದಿದ್ದರೆ ಪಾಯಸ ಆಗೋದಿಲ್ಲ.
ಅಲ್ಲ ಅಲ್ಲ, ಇಷ್ಟು
ಪಯ ಪಾಯಸ,
ಪಾಯಸ ಅಂದರೆ
ಪಯ ಸಂಬಂಧವಾದ
ಅನ್ನ ಬೆರಕೆ ಇಲ್ಲದೆ ಮಾಡಿದ್ದೆಲ್ಲ ಪಾಯಸ.
ಪಾಯಸ ಕ್ಷೀರ ಸಂಬಂಧದಿಂದ
ಕ್ಷೀರ ಅಕ್ಕಿ ಅನ್ನದ ಸಂಬಂಧದಿಂದ ಬಂದದ್ದು ಪರಮಾನ್ನ.
ಪರಮಾನ್ನ
ಪರಮಾನ್ನ ಗುಡ ಅನ್ನ ಇವೆಲ್ಲ ಕೂಡ ಅನ್ನಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾನ್ನ ಮಸ್ತು ಸದೈವತೆ ಜಗದೀಪತೆ, ಒಳ್ಳೆ ಪರಮಾನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಶರ್ಕರ ಗುಡ ಮಿಶ್ರಿತ ಅನ್ನ ಮಾಸ್ತುತೆ ಸತತಂ ಹರಿದ್ರನ್ನ ಮಸ್ತು ತಥೈವ ಭೋ ಪ್ರಿಯ ಮೌದ್ಗವನ್ನ ಮಾಸ್ತುತೆ. ಸ್ವಾಮಿ ಸಕ್ಕರೆ ಬೆರೆಸಿದ ಅನ್ನ ಬೆಲ್ಲ ಬೆರೆಸಿದ ಅನ್ನ ಅದೇನ್ರಿ ಅಂದ್ರೆ ಈ ಮಾಡ್ತಿರಲ್ಲ ಭಾರತ ಸಕ್ಕರೆ ಪೊಂಗಲ್ ಅಂತ ಮಾಡ್ತೀರಿ, ಬೆಲ್ಲ ಹಾಕಿದ ಪೊಂಗಲ್ ಅಂತ ಮಾಡ್ತೀರಾ ಅಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಹರಿದ್ರ ಅನ್ನ ಅಂತಾರೆ, ಅರಿಶಿಣ ಹಾಕಿದ ಚಿತ್ರ ಅನ್ನ ಅಂತ ಮಾಡ್ತೀವಲ್ಲ, ಬರೇ ಅರಿಶಿಣ ನಿಂಬೆ ಹಣ್ಣು ಹಾಕಿ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇನ್ಸ್ಟ್ಯಾಂಟ್ ಫುಡ್ ಮನೆಯಲ್ಲಿ ಮಾಡಿಬಿಡ್ತೀವಲ್ಲ, ಅಂದರೆ ಯಾವತ್ತು ಕೈಲಾಗಲ್ಲ, ಇವತ್ತು ಏನು ಕೈಲಾಗ್ತಾ ಇಲ್ಲ ಸರಪ್ಪ ಚಿತ್ರಾನ್ನ ಸ್ಯಾಂಕ್ಷನ್, ಬರೀ ಚಿತ್ರಾನ್ನ ಒಂದೇ ಮಾಡ್ಕೊಂಡು ಊಟ ಮಾಡಿ ಚಿತ್ರಾನ್ನ ಮೊಸರನ್ನ ಹೌದಲ್ವಾ. ಸರಿ ಅದನ್ನು ಹೇಳ್ತಾ ಇದ್ದಾರೆ ಹರಿದ್ರ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ಕೊಡ್ತಾರೆ. ಮೌದ್ಗವನ್ನ ಮಾತಾಡ್ತೇವೆ ಹುಗ್ಗಿ
ಹುಗ್ಗಿ
ನಿನಗರ್ಪಿತ ಹರಿಯೇ. ಹುಗ್ಗಿ ಅಂದರೆ ನೆನಪಾಗುತ್ತೆ, ಹುಗ್ಗಿ ಕೆಲವರು ಬೆಲ್ಲ ಬೆರೆಸಿ ಮಾಡ್ತಾರೆ, ಉಪ್ಪು ಹಾಕಿರ್ತಾರೆ ಬೆಲ್ಲವೂ ಹಾಕಿ ಮಾಡಿಬಿಟ್ಟಿರ್ತಾರೆ. ಅದು ಹಾಗಲ್ಲ ಮಾಡಬಾರದು, ಒಂದ ಉಪ್ಪು ಹಾಕಿ ಪ್ರತ್ಯೇಕ ಒಂದ ಬೆಲ್ಲ ಹಾಕಿ ಪ್ರತ್ಯೇಕ ಮಾಡಬೇಕು ಅಷ್ಟೇ, ಹೊರತು ಎರಡೂ ಬೆರೆಸಿ ಮಾಡಬಾರದು ಅಂತ ಹೇಳ್ತಾರೆ.
ಹೆಸರು
ಬೇಡಗೆ ಹುಣಸೆ ಹಣ್ಣು ಹಾಕಿ ಕುದಿಸಬಾರದು,
ಕುದಿಸಬಾರದು
ಅದು ಮಾಂಸಕ್ಕೆ ಸಮಾನ.
ಹಸಿ ಗೊಜ್ಜು
ನೀವು ಅಲ್ಲಮ್ಮ ನಾನು ಹೇಳಿದ ಅರ್ಥ
ಮಾಡಿದ್ದು,
ಹೆಸರು ಬೇಡಗೆ ಹುಣಸೆ ಹಣ್ಣು ಹಾಕಿ ಮಾಡಬಾರದು, ಗೊಜ್ಜು ತಿನ್ನಬಾರದು ಅಂತ ಯಾರು ಹೇಳಿಲ್ಲ, ಬೇರೆ ಮಾಡಿ ಸೇರಿಸ್ಕೊಂಡು ತಿನ್ನಿ ಕುದಿಸಲ್ಲ, ಹುಣಸೆ ಹಣ್ಣು ಹಾಕಿ ಕುದಿಸಬಾರ. ಸಾಮಾನ್ಯ ಎಲ್ಲಿ ತಪ್ಪುತ್ತಾರೆ ಅಂದ್ರೆ ಎಲ್ಲರೂ ಕೂಡ ದ್ವಾದಶಿ ದಿವಸ ಮಧ್ಯಾಹ್ನ ಪರಾಗ ಅಂತ ಮಾಡ್ತಾರಲ್ಲ, ಅವಾಗ ಈ ಅವಲಕ್ಕಿಯಿಂದ ಬಿಸಿಬೇಳೆ ಭಾತು ಅಂತ ಮಾಡಿ ಅದರಲ್ಲಿ ಹೆಸರುಬೇಳೆ ಹಾಕಿ ಹುಣಸೆ ಹಣ್ಣು ಗೊಜ್ಜು ಹಾಕಿ ಎಲ್ಲ ಮಾಡಿಬಿಡ್ತಾರೆ, ಎಲ್ಲ ತರಕಾರಿ ಹಾಕಿ, ಅದು ಮಾಂಸಕ್ಕೆ ಸಮಾನ. ಹಾಗೆ ಮಾಡಬೇಡಿ, ಹೆಸರು ಬೇಳೆ ಹಾಕಿ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಮಾಡಬಾರದು. ಒಂದು ವೇಳೆ ಈ ವಡೆ ಮೊದಲಾದಲ್ಲಿ ಕೆಲವರು ಒಂದೇ ಬೇಳೆ ಅಲ್ಲದೆ ಎರಡು ಬೇಳೆ ಸೇರಿಸಿ ಮಾಡ್ತಾರೆ. ಹೆಸರು ಬೇಳೆ ಉದ್ದಿನ ಬೇಳೆ ಸೇರಿಸಿ ವಡೆ ಮಾಡೋದುಂಟು. ಅಂಥವ್ರು ಏನು ಮಾಡ್ತಾರೆ, ಈ ಅದನ್ನು ತಗೊಂಡು ಹೋಗಿ ಸಾರಲ್ಲಿ ಹಾಕಿ ತಿಂತಾರೆ. ವಡೆ ಮಾಡಿದರೆ ಸಾರಲ್ಲಿ ಹಾಕಿತ್ತು ಅನ್ನೋದಿದೆ. ಆದರೆ ಹೆಸರು ಬೇಳೆ ಹಾಕಿದರೆ ಅದರಲ್ಲಿ ಸಾರಲ್ಲಿ ಹಾಕಿ ಕುದಿಸಿ ಅದು ಬಿಸಿ ಆಗ್ತಾ ಇರುವ ಚೆನ್ನಾಗಿ ಕುದಿಸಿ ತಿಂತಾರೆ. ಅಚ್ಚನ ಬಾಗು ಅಂತ ಸರಿ. ಶಸ್ತ ವಸ್ತು ನಿಮಿಷ್ಟಿತಂ ಪುನರಾಂಗ ವಸ್ತು ಸದಾಸ್ತುತೆ ಅನಾಂಗ ವಸ್ತು ತಥಾಸ್ತುತೆ ಪರ ದಿವ್ಯ ವಸ್ತು ಸಮಂತ್ರಿತಂ. ಏ ಸ್ವಾಮಿ, ಒಳ್ಳೆ ಒಳ್ಳೆ ಪದಾರ್ಥಗಳಿಂದ ಕೂಡಿ ತಯಾರಾದಂಥ ಎರಡು ಭಾಗ ಮಾಡ್ತಾರೆ ಇಡೀ ಅಡಿಗೆಯನ್ನು. ಯಾವುದು ಅಂದರೆ ಹುಳಿ ಹಾಕಿ ಮಾಡಿದ ಪದಾರ್ಥಗಳು, ಹುಣಸೆ ಹುಳಿ ಹಾಕದೆ ಮಾಡಿರತಕ್ಕಂಥ ಪದಾರ್ಥಗಳು ಎರಡೂ ಭಾಗ. ಇನ್ನು ದೇವರಿಗೆ ಬೆಣ್ಣೆ ಕೊಡಬೇಕು, ಯಾವ ಬೆಣ್ಣೆ ಇಡಬೇಕು? ನಂದಿನಿ ಬೆಣ್ಣೆ ಇಡಬೇಡಿ, ಅದು ಯಾವಾಗೋ ತೆಗೆದಿರ್ತಾರೆ, ಅದು ವಾಸನೆ ಬರ್ತಾ ಇರುತ್ತೆ, ಸುವಾಸನೆ ಅಲ್ಲ ವಾಸನೆ. ಅದು ಯಾವಾಗಿಂದೋ ತೆಗೆದರೆ ಬೆಣ್ಣೆ ವಾಸನೆ ಬರ್ತಾ ಇರುತ್ತೆ. ಅದ ಫ್ರಿಡ್ಜಲ್ಲಿ ಇಟ್ಟು ಕೊಟ್ಟು ಕೊಟ್ಟು ಇಟ್ಟು ಇಟ್ಟು ಕೊಡ್ತಾನೆ, ನಮಗಾಗಿ ಕೊಡ್ತಾನೆ ಪಾಪ. ಅದರ ಬೇಡ, ನೂತನ ನವನೀತ ಮಸ್ತು, ಅವಾಗೆ ಹೊಸ ಬೆಣ್ಣೆ ತೆಗೆದು ಕೊಡವೆ, ಅವಾಗೆ ತೆಗೆದ ಬೆಣ್ಣೆ ರುಚಿಯೇ ಬೇರೆ, ಅಂಥ ಬೆಣ್ಣೆ ಕೊಡಬೇಕಂತೆ. ನೂತನ ನವನೀತ ಮಸ್ತು ರಮೇಶ ನೂತನ ಮೇವತೆ, ಅವಾಗೆ ತೆಗೆದ ಬೆಣ್ಣೆ ಅದನ್ನು ಅವಾಗೆ ಕಾಸಿದ ತುಪ್ಪ, ನೂತನ ಮೇವ ತುಪ್ಪ ಎಷ್ಟಿಡಬೇಕು? ಪಾತ್ರ ಪೂರ್ಣ ಘೃತಂ. ದೇವರಿಗೆ ತುಪ್ಪ ಇಟ್ಟರೆ ಪಾತ್ರೆ ತುಂಬ ಇಡಬೇಕಂತೆ. ಅದಕ್ಕೆ ಹೇಳಿದ್ರು ಹೆಚ್ಚಿಡ್ಲಿಕ್ಕಾದಂಗಿದ್ರೆ ಪಾತ್ರ ಚಿಕ್ಕದು ಮಾಡಿ, ಚಿಕ್ಕ ಪಾತ್ರೆ ತುಂಬ ಇಡಿ, ದೊಡ್ಡ ಪಾತ್ರೆಯಲ್ಲಿ ಕಾಲಿಗಿಡಬೇಡಿ ಅಂತ ಹೇಳಿದ್ರು. ಸರಿ, ನಂತರ ಕೊನೆಗೆ ದೇವರಿಗೆ ತಕ್ರ ಮಸ್ತು ದಧೀಶತೆ, ಈ ದಧಿವಾಮನ ಮೊಸರಿಗೆ ಅಧಿಪತಿ, ಮೊಸರಿನ ಸಮುದ್ರಕ್ಕೆ ಅಧಿಪತಿ. ನನ್ನ ಹತ್ರ ಮೊಸರಿಲ್ಲ ಅಯ್ಯ, ಮಜ್ಜಿಗೆ ಇದೆ. ಅದಕ್ಕೆ ಹೇಳ್ತಾರೆ ಮಜ್ಜಿಗೆ ನಿನಗೆ ಸಿಗಲ್ಲ, ಮೊಸರೇ ನಿನ್ನ ಹತ್ರ ಇರೋದು, ಅದಕ್ಕೆ ಮಜ್ಜಿಗೆ ಕೊಡ್ತಾ ಇದ್ದೇನೆ. ನಂತರ ದೇವರಿಗೆ ನೈವೇದ್ಯಕ್ಕಿಟ್ಟದ್ದು ಕ್ಷಾರ ಮಸ್ತು ಉಪ್ಪು, ರಮಾಪತೆ ಮಧು ಶರ್ಕರ ಬಿಸದಾಸ್ತುತೆ, ಜೇನುತುಪ್ಪ ಸಕ್ಕರೆ ನನಗಾಗಲಿ. ಇನ್ನ ಎಲ್ಲ ಡಿವೈಡ್ ಮಾಡಿದ್ದನ್ನ ನಾಲ್ಕಲ್ಲಿ ಸೇರಿಸ್ತಾ ಇದ್ದಾರೆ. ಲೇಪ್ಯ ಪೇಯ ಸುಚೋಷ್ಯ ಖಾದ್ಯ ಮುಖಂ ಪರೇಶ ತವೈವಭೋ, ಲೇಪ್ಯ ಪೇಯ ಚೋಷ್ಯ ಖಾದ್ಯ. ಲೇಪ್ಯ ಅಂದ್ರೆ ನೆಕ್ಕಿ ತಿನ್ನುವಂಥದ್ದು, ಪೇಯ ಕುಡಿದು, ಚೋಷ್ಯ ಚಪ್ಪರಿಸಿ, ಖಾದ್ಯ ಅಗದು ತಿನ್ನುವ ಎಲ್ಲ ಪದಾರ್ಥ ನಿನಗಾಗಲಿ. ಇನ್ನ ಮೊದಲು ಒಂದು ಸಲ ಆಪೋಷಣ ತಗೊಳ್ತೀವಲ್ಲ, ಇಬ್ಬರು ಊಟಕ್ಕೆ ಕೂತಾ ಇತ್ತು ದೇವರು ನಾವು, ಮತ್ತು ದೇವರಿಗೆ ಮೊದಲು ಆಪೋಷಣ ಹಾಕ್ಬೇಕಾ ಇಲ್ವಾ? ನಮ್ಮ ಕೈಯಲ್ಲಿ ಹಾಕಿದ್ದೆ ನಿನಗಾಗಲಿ ಹರಿಯೇನು ನಮಗೂ ಆಗುತ್ತೆ. ಅದಕ್ಕೆ ಪೂರ್ವ ಉತ್ತರ ಮಂಭ ಶೋಷಣ ವಸ್ತು ಪ್ರಭೋ, ಮೊದಲು ಕೊಟ್ಟ ಆಪೋಷಣ ನಿನಗಾಗಲಿ ಹರಿಯೇ, ಊಟ ಮುಗಿದ ನಂತರ ಕೊಟ್ಟ ಆಪೋಷಣ ನಿನಗಾಗಲಿ ಹರಿಯೇ. ಒಟ್ಟಾರೆ ನಮ್ಮ ಜೊತೆಗೇನೆ ಸ್ವಾಮಿ ಮೊದಲು ಊಟ ಮಾಡಿ ನಮಗೆ ಊಟ ಮಾಡಿಸ್ತಾ ಇದ್ದಾನೆ ಎಂಬ ಭಾವನೆ ಊಟ ಆಗುವ ಪರ್ಯಂತ ಇರಲೇಬೇಕು. ಅವನೊಬ್ಬ ಊಟ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಚಿಂತನೆ, ಕೊನೆಗೆ ಸ್ವಾಮಿ ಆಯ್ತಾ ತಗೋ ಆಚಮನ ಆಗಿ ವಿಷಯ ಆಪೋಷಣ ಕೊಟ್ಟೆ ಎದ್ರಲ್ಲ. ಮತ್ತೊಂದು ಹೇಳಬೇಕಾ? ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಗೆ ಹೇಳಿಕೊಟ್ಟಂತ ಹೇಳಿಕೊಡ್ತಾರೆ. ಆ ಎದ್ದಿಯಲ್ಲಪ್ಪ ಊಟದಿಂದ ಕೈ ತೊಳ್ಳಿಕ್ ಹೋಗ್ತೀಯಾ? ಆ ಹೇಳುವಾಗ ಕ್ಷಾಲನಂ ಕರಯೋಹೋ, ಅವಾಗ ನಾವು ಕೈ ತೊಳಿಬೇಕಲ್ಲ, ದೇವರು ಊಟ ಆಯ್ತು ಮತ್ತೆ ಆತನ ಕೈ ತೊಳೆಯೋದ್ಯಾರು, ನಾವೇ ತೊಳಿಬೇಕು. ಅದಕ್ಕೆ ಈ ಕೈ ಸುತ್ತ ಅವನ ಕೈ ಇದೆ, ಆ ತೊಳೆಯೋ ಕಾಲಕ್ಕೆ ನಿನ್ನ ಕೈ ತೊಳೆದೆ ಹರಿಯೇ. ಕ್ಷಾಲನಂ ಕರಯೋಹೋ ಮುಖಸ್ಯ ಚ, ಮುಖ ತೊಳೆದವಲ್ಲ ನಿನಗಪ್ಪ ಹರಿಯೇ. ಪಾದಯೋರಥ ನೇತ್ರಯೋಹೋ, ಪಾದಗಳನ್ನು ತೊಳೆದು ಸ್ವಾಮಿ ನಿನ್ನ ಪಾದ ತೊಳೆದು ಹರಿಯೇ. ದೇವರು ಊಟ ಮಾಡಿದ ಕೂಡಲೇ ದೇವರಿಗೆ ಒಂದು ವೇಳೆ ವೈಕುಂಠದಲ್ಲಿ ನಮ್ಗೆ ಪರ್ಮಿಷನ್ ಇರಲ್ಲ, ಆಕೆ ಮಾಡ್ತಾಳೆ ಘಟವತ್ತಂತ ಹೇಳಿಬಿಟ್ಟು ಲಕ್ಷ್ಮೀ ದೇವಿಯೇ ಎಲ್ಲ ಮಾಡ್ತಾಳೆ. ಅಂತ ಸ್ವಾಮಿಗೆ ನಿಜವಾಗಿ ನಾವು ಕಾಲು ತೊಳೆದು ಅವನಿಗೆ ಕೈ ತೊಳೆದು ಮುಖ ತೊಳೆದು ಮಾಡುವಂತ ಸೌಭಾಗ್ಯ ಬೇಕಾ? ಇಲ್ಲೇ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನ ಪಾದಯೋರಥ ನೇತ್ರಯೋಹೋ, ಊಟ ಮಾಡಿದಷ್ಟು ಕಾಲ ಪದಾರ್ಥಗಳನ್ನು ನೋಡ್ತಾ ನೋಡ್ತಾ ಇರ್ತೇವಲ್ಲ, ಆ ನೋಡಿದ್ದಕ್ಕೆ ಅಲ್ಲಿ ತೇಜಸ್ಸು ಕಣ್ಣನ್ನು ಕಣ್ಣಿನ ನೋಡಿ 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 ಕಣ್ಣು ಶಾಂತ ಆಗಿರುತ್ತೆ, ಗೊತ್ತಿರಲ್ಲ ಹಾಗೆ ಹೋಗ್ತಾ ಇರ್ತೀರಿ. ಬೇಕಾದ್ರೆ ಊಟ ಆದ ಕೂಡಲೇ ಕಣ್ಣಿಗೆ ಚೂರು ನೀರು ಹಚ್ಕೊಳ್ಳಿ, ಎಷ್ಟೋ ಶಮನಾದಂತೆ ಸಂತೋಷ ಆಗುತ್ತೆ. ಆ ನೀರು ದೇವರಿಗೆ ಅರ್ಪಿತ. ಇನ್ನು ಅಂಗುಲಿ ಜಲ ಮಸ್ತು, ಅಂಗುಲಿ ಜಲ ಅಂದರೆ ಆಚಮನ. ಸ್ವಾಮಿ ನಿನ್ನ ಊಟ ಆಯ್ತಲ್ಲ, ದೇವರಿಗೆ ಆಚಮನೆ ಪಡಬೇಕಲ್ಲ, ನೈವೇದ್ಯಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಅಂದರು. ಅಲ್ಲಿ ದೇವರು ತಗೊಳ್ತಾನೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಡೈರೆಕ್ಟ್ ತಗೊಳ್ಳೇ ತಗೊಳ್ತಾನೆ, ಇದ್ದೇ ಇದ್ದಾನೆ. ಊಟ ಆಯಿತು, ಆಚಮನ ಮಾಡುವ ಕಾಲಕ್ಕೆ ನಿನಗೆ ಆಚಮನ ಹರಿಯೇ. ಸರಿ, ಊಟ ಆಯಿತು, ಆಚಮನ ಆಯಿತು, ಏನು ಮಾಡ್ತೀರಾ? ತೀರ್ಥ ತಗೊಂತೀರಾ? ತಗೊಂತೀರಿ ಅಲ್ಲ, ಅಭ್ಯಾಸ ಇಲ್ಲ ಅಂತೀರಾ? ಗೊತ್ತಿಲ್ಲ ಸಂಪ್ರದಾಯ ಹೇಗಿರುತ್ತೆ ಯಾರಾದರೆ. ಊಟ ಆಯಿತು, ತೀರ್ಥ ತಗೊಂಡಿದ್ರಾ, ಆದಮೇಲೆ ಏನು ಮಾಡ್ತೀರಾ? ಇನ್ನ ಅದಕ್ಕೆ ಹೇಳ್ತಾರೆ, ಭೋಜನಾನಂತರದಲ್ಲಿ ಶತಪಥಂ ಗಚ್ಛೇ, 100 ಹೆಜ್ಜೆ ಹಾಕಬೇಕಂತೆ. ಆಚೀಚೆ ಆಚೀಚೆ ಸರ 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 ಸರ, ನಾ ಮಾಡೋದೇ ಅದೇ ರೋಗ ಬರುತ್ತೆ. ಯಾರಾದರೆ ಊಟ ಆದ ಕೂಡಲೇ 100 ಹೆಜ್ಜೆ ಸರ ಸರ ಹಾಕ್ತಾರೋ ಅವರಿಗೆ ರೋಗವೇ ಬರಲ್ಲ ಅಂತಾರೆ. ಅದನ್ನು ಸಂಚಲನಾಧಿಕಂ ಅಂಗುಲಿ ಜಲ ಮಸ್ತು ಸಂಚಲನಾಧಿಕಂ ಸಫಲಂ ಚ ತಾಂಡೂಲ ಮಸ್ತು ಸುದಿವ್ಯ ವಸ್ತು ವಿಭಿಷ್ಟಿತಂ ವಸುಧಾಪತಿ. ಸ್ವಾಮಿ ಆಚಮನ ಆಯಿತು, ನಂತರ ತೀರ್ಥಪ್ರಾಶನ ಮಾಡಿ ತಿರುಗಾಡಿದೆ 100 ಹೆಜ್ಜೆ. ನಾನಲ್ಲ, ನೀನೇ ತಿರುಗಾಡಬೇಕು. ನೀನೇ ನನ್ನ ಹೊತ್ತುಕೊಂಡು ತಿರುಗಾಡಿದ್ರೆ ನಾನು ತಿರುಗಾಡ್ತೇನೆ, ಇಲ್ಲದಿರಲಿಲ್ಲ. ಅದಕ್ಕೆ ನೀನು ತಿರುಗಾಡು, ನಾನು ತಿರುಗಾಡ್ತೇನೆ, ನಮ್ಮ ಜೊತೆಗೆ ದೇವ ತಿರುಗಾಡ್ತಾನೆ. 100 ಏನು ಕರ್ಮ ಹೇಳಿ ಅದನ್ನು ಪಾಪ, ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ಜನ್ಮಗಳನ್ನು ನಮ್ಗೆ ಹೊತ್ತುಕೊಂಡು ನಮ್ಗೆ ಸುತ್ತೇ ಬಿದ್ದಿದ್ದಾನೆ. ನಮಗಾದ್ರೆ ನಾವೇ ಆ ಪ್ಲೇಸಲ್ಲಿ ಇಟ್ಟರೆ ಒದ್ದು ಹೋಗ್ಬಿಡ್ತಾ ಇದ್ವಿ, ನೀನು ಬೇಡ ನಿನ್ನೂ ಬೇಡ ಅಂತ ಹೇಳಿ. ನಾವೇ ದೇವರ ಸ್ಥಾನ ಅದಿದ್ದಿದ್ರೆ ಅಸೂಚ್ಯ ರಾಶಿಯಿಂದ ಯಾರು ಸುಟ್ಟಿಗೆ ಬರ್ತಾ ಇದ್ರು ಅಲ್ವಾ? ಅವನ ಕಾರಣ ಇಷ್ಟು ಶ್ರಮ ಪಟ್ಟು ಎಲ್ಲರನ್ನ ಹೊತ್ತು 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 ಕರ್ಕೊಂಡು ಬಂದು ಅವನ ಮುಖ ನಾವು ನೋಡದಿದ್ರು ಕೂಡ ಚೂರೂ ಹಿಡಿಸಿಕೊಳ್ಳದ ಹಾಗೆ ನೀನಾಗೂ ಮಾಡ್ತಾ ಇದ್ದಾನೆ. ಅದೆಂಥ ಕರುಣಿ, ಅದನ್ನು ಹೇಳ್ತಾ ಇದ್ದಾರೆ. ನಂತರ ತಾಂಬೂಲ ಹಾಕ್ಬೇಕಲ್ಲ, ತಾಂಬೂಲ ಮಸ್ತು ಸಫಲಂ, ಒಳ್ಳೆ ಫಲದಿಂದ ಕೂಗಿ ಫಲ ಅಡಿಕೆಯಿಂದ ಕೂಡಿರ್ತಕ್ಕಂಥ ಸುದಿವ್ಯ ವಸ್ತು ವಿಮರ್ಶಿತಂ, ಎಲ್ಲ ಒಳ್ಳೆ ಒಳ್ಳೆ ವಸ್ತುಗಳು ಹಾಕಿರ್ತಕ್ಕಂಥ ತಾಂಬೂಲ ನಿನಗರ್ಪಿತ ಹರಿಯೇ ಅಂದರು. ಇಲ್ಲಿ ನೋಡಿ, ಸುಖ ಪಡೋದು ಪಡಿಯಪ್ಪ, ಸ್ವಾಮಿ ಕೊಟ್ಟು ಪಡಿ ಎಂದರು. ಯಾರು ಬೇಡ ಅಂದರು, ಇದನ್ನೇ ಹೇಳಿದ್ರು ವೈರಾಗ್ಯ ಅಂದರು. ಅವನ ಮರೆತರೆ, ಅವನ ಮರೆತರೆ ಅದು ವೈರಾಗ್ಯ ಅಲ್ಲ, ಅವನು ಮರೆತು ಸುಖ ಪಡುವುದೇ ವೈರಾಗ್ಯ. ಚುನ್ನ ಅವನನ್ನು ಚಿಂತನೆ ಮಾಡಿ ಸುಖ ಪಡೋದು ವೈರಾಗ್ಯ, ಅವನ ಮರೆತು ಉಪವಾಸ ಕೂತಿರೋದೇ ಭೋಗ. ದೇವರನ್ನ ಮರೆತು ಉಪವಾಸ ಕೂತಿದ್ರೂ ಕೂಡ ಊಟಕ್ಕೆ ಸಮಾನ. ದೇವರನ್ನ ಸ್ಮರಣೆ ಮಾಡಿ ಊಟ ಮಾಡಿದ್ರು ಉಪವಾಸಕ್ಕೆ ಸಮಾನ. ಅದಕ್ಕೆ ಹೇಳ್ತಾರಲ್ಲ, ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಸುಮ ಮಹತ್ಸು ಯಜ್ಞಗಳ ಆಚರಿಸಿದವನು. ಈ ಪರೆಯಲ್ಲಿ ಅರಿ ತುಂಬ ನರ. ಇನ್ನ ಸರಿ, ಒಳ್ಳೆ ತಾಂಬೂಲ ಹಾಕಿದ್ದಾಯಿತು. ಆಗಿನ ಕಾಲ ಹೇಗೆ ಅಂದರೆ, ಬೆಳಿಗ್ಗೆಲ್ಲ ದೇವರ ಪೂಜಾ ಭೋಜನ ಎಲ್ಲ ಮುಗಿದುಕೊಳ್ಳೇ ಗದ್ದೆ ಇರ್ತಾ ಇತ್ತು, ಅವರದೆಲ್ಲ ಹೊಲ ಗದ್ದೆ ಎಲ್ಲ ಇರ್ತಾ ಇತ್ತು. ಅಲ್ಲಿಗೆ ಹೋಗಿ ಆ ಕೆಲಸದವರಿಗೆಲ್ಲ ಹೇಳಿ ಅದೆಲ್ಲ ಚೆನ್ನಾಗಿ ನೋಡಿಕೊಂಡು ಬರಬೇಕು. ನೋಡಿಕೊಂಡು ಬರಬೇಕು ಅಂದರೆ ಮನೆ ಹತ್ತಿರನ ದೂರ ಎಲ್ಲೋ ಇರ್ತಾ ಇತ್ತು. ಅಲ್ಲಿ ಗದ್ದೆಗೆ ಹೋಗಬೇಕಾದ್ರೆ ಯಾನ ಅಂದರೆ ಒಂದ ಎತ್ತಿನ ಗಾಡಿ, ಎತ್ತಿನ ಗಾಡಿ ಅಥವಾ ಇಲ್ಲದಿದ್ದರೆ ಈ ವಾಜಿ ಕುದುರೆ ಗಾಡಿ, ಎತ್ತಿನ ಗಾಡಿ ಅಥವಾ ಮನುಷ್ಯರ ಪಾಲಕಿ ಇದರಲ್ಲಿ ಹೋಗ್ತಾ ಇದ್ರು. ಪಾಲಕಿ ಕಡಿಮೆ ಆದರೆ ಹೆಚ್ಚಿಗೆ ಎತ್ತಿನ ಗಾಡಿ. ಅದಕ್ಕೆ ಹೇಳ್ತಾರೆ, ವಾಜಿ ಪುರುಷ ಯಾನ ಗೋಯುತ ಯಾನ ಮಕ್ಕತೇ ತಥಾ ಹೇಳ್ತಾರೆ. ಆ ಮೂರು ರೀತಿಯಾದ ಯಾನದಲ್ಲಿ ಹೊರಟ ಕಾಲಕ್ಕೆ ನನಗಲ್ಲಯ್ಯ ನಿನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದೇನೆ, ನೀನೇ ಕರ್ಕೊಂಡು ಹೋಗ್ತಾ ಇದ್ದೇನೆ ನನ್ನ ದೇವರಿಗೆ ವಿಶೇಷವಾಗಿ ನಮ್ಮ ಮೆರವಣಿಗೆ ಆಗಬೇಕು, ರಥೋತ್ಸವ ಆಗಬೇಕು. ಸುಮ್ಮನೆ ಕರ್ಕೊಂಡು ಹೋದ್ರೆ ಆಗುತ್ತಾ? ಯಾಕಂದ್ರೆ ಬೆಳಿಗ್ಗೆಯಿಂದ ಪೂಜಾ ಕಾಲಕ್ಕೆ ಎಲ್ಲ ಕಾಲಕ್ಕೆ ಮಡಿ ಪಂಚೆಯಲ್ಲಿ ಇರ್ತಾರೆ, ಮಾಮೂಲು ಪಂಚೆಯೋ ಆ ಮಡಿಯಲ್ಲೇ ಇರ್ತೇವೆ. ನಂತರ ವಿಶೇಷವಾಗಿ ಊಟ ಎಲ್ಲ ಮುಗಿದ ಮೇಲೆ ಮತ್ತು ಏನು ಮಾಡಬೇಕು ಅಂದರೆ ಒಳ್ಳೆಯ ವಸ್ತ್ರ ಉಟ್ಕೊಂಡು ಹೊರಗೆ ಹೋಗೋ ಕಾಲಕ್ಕೆ ಎರಡು ಟ್ರಿಮ್ ಆಗಿ ತಯಾರಾಗಿ ಹೋಗ್ಬೇಕಲ್ಲ, ಅದನ್ನು ಹೇಳುತ್ತಾರೆ. ಅವರ ಹಾಗೆ ಹೋದರು ನೀವು ಬೆಳಿಗ್ಗೆ ಕೂಡಲೇ ಊಟ ಆದ ಕೂಡಲೇ ಆಫೀಸುಗಳಿಗೆ ಓಡಬೇಕಲ್ಲ. ಮತ್ತು ಅದನ್ನು ಚಿಂತನೆ ಮಾಡಿದ್ರಾಯಿತು, ಆಫೀಸಿಗೆ ಹೋಗೋದೆಲ್ಲ ಇದೇ ಥರ, ಅವರು ಆ ಆಫೀಸಿಗೆ ಹೋದ್ರು ನಮ್ಮ ಈ ಆಫೀಸಿಗೆ ಹೋಗ್ತೀವಿ. ಯಾರ್ಯಾರು ಇಲ್ಲಿಗೆ ಹೋಗ್ತೀರೋ ಹೋಗ್ರಪ್ಪ, ಊಟ ಮುಗಿದ ಕೂಡಲೇ ಡ್ರೆಸ್ ಹಾಕೊಂಡು ಹೋಗ್ತೀರಾ? ಅದು ದೇವರಿಗೆ ಎದ್ದು ಚಿಂತನೆ ಮಾಡಿ. ನೂತನ ಅಂತರ ಮಸ್ತುತೆ ಪರಿಧಾನ ಮಸ್ತುತ ದೈವ ಚೋಷ್ಣೀಶಕಂಚುಕ ಪಾದ ವಸ್ತ್ರ ಸುಮಧ್ಯ ಬಂಧ ಮತಸ್ತುತೆ. ಅಲ್ಲಿ ಹೇಳ್ತಾರೆ ದೇವರಿಗೆ ನೂತನ ಅಂಬರ ಮಸ್ತು, ಒಳ್ಳೆ ಹೊಸ ವಸ್ತ್ರ ದೇವರಿಗೆ ಅಂದರೆ ಬೆಳಿಗ್ಗೆ ಉಡು ಮಡಿಯಲ್ಲಿ ಉಡುವ ಪಂಚ ಬೇರೆ ಇರುತ್ತೆ, ಅದು ನಿತ್ಯ ಒಣಗಿ ಹಾಕಿ ಒದ್ದೆಯಲ್ಲಿ ಮತ್ತು ಬಿಟ್ಟು ಅದು ಬೇರೆ ಇರುತ್ತೆ. ಇದು ನಿತ್ಯ ಒಳ್ಳೆ ಚೆನ್ನಾಗಿ ಆಗಿನ ಕಾಲ ಉಡ್ನಾಸು ಚೆನ್ನಾಗಿ ಉಡ್ಲಿಕ್ಕೆ ಬರೋದೇ ಇಲ್ಲ ನಮಗೆ. ಆಗಿನ ಕಾಲದಲ್ಲಿ ಇಸ್ತ್ರಿ ಚೆನ್ನಾಗಿ ಅದನ್ನು ಮಾಡದಿದ್ದರೆ ಉಡ್ತಾನೇ ಇದ್ದಿಲ್ಲ, ಪಂಚ ಗರಿಮುರಿಯಾಗಿ ಚೆನ್ನಾಗಿರ್ಬೇಕು, ಫಸ್ಟ್ ಕ್ಲಾಸಲ್ಲಿ ಉಟ್ಕೊಂಡು ಹೋಗ್ಬೇಕು. ಅವ್ರು ಪಟ್ಟಷ್ಟು ಭೋಗ ನಮ್ಗೆ ಕೊಡಲಿಕ್ಕೇ ಇಲ್ಲ, ಕೊಡೋದು ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಒಳ್ಳೆ ವಸ್ತ್ರ ಮೇಲೆ ಶಾಲು, ಆದ ಮೇಲೆ ವಿಶೇಷವಾಗಿ ಉಷ್ಣೀಶ ಮೇಲೆ ಪೇಟೆ ಕಟ್ತಾರೆ, ಆ ಪೇಟೆ ಹಾಕ್ತಾ ಇದ್ದಾರೆ. ನಂತರ ಕಂಚುಕ ಕೋಟು ಹಾಕ್ತಾ ಇದ್ರು ಅವರು, ಹಳೆ ಕಾಲದವರು ಒಂದು ಕೋಟಿನ ಥರ ಆ ರಾಜರ ಕಾಲಕ್ಕಿಂತ ಬರ್ತಾ ಇದ್ರು, ಕೋಟ್ ಥರ ಹಾಕ್ಕೊಳ್ಳೋದು ಕಂಚುಕ. ಇನ್ನು ಆದಮೇಲೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕ್ಬೇಕಲ್ಲ, ಚಪ್ಪಲಿ ಹಾಕಿದರೆ ದಿನಾಗೂ ಚಪ್ಪಲಿಗೂ ಕಾಲಿಗೆ ಸಂಪರ್ಕ ಆಗಿ ಆಗಿ ಅಲ್ಲಿ ಬೆವರಿಂದ ವಾಸನೆ ಬರುತ್ತೆ. ನೀವು ಬೂಟಿಗೆ ಹಾಕ್ತಿರಲ್ಲ ಏನು ಸಾಕ್ಸು, ಆ ಸಾಕ್ಸ್ ಅವಾಗ ಹಾಕ್ತಾ ಇದ್ರು. ಆ ಸಾಕ್ಸಿಗೆ ಹೆಸರೇನು ಗೊತ್ತಾ? ಪಾದವಸ್ತ್ರ. ಪಾದವಸ್ತ್ರ ಅಂತ, ಪಾದವಸ್ತ್ರ ಅಂದರೆ ಬಿಳಿ ವಸ್ತ್ರವನ್ನೇ ಕಾಲು ಸುತ್ತು ಮಡಚೋದು, ಅದು ಬಿಚ್ಚಿ ಬರುತ್ತಲ್ಲ, ಬಿಚ್ಚಿ ಬರೋದು ಏನು ಮಾಡ್ತಾ ಇದ್ರು ಅಂದರೆ ಕ್ಲಿಪ್ ಹಾಕ್ತಾ ಇದ್ರು. ಅಂದರೆ ಯಾವುದು ಅಂದರೆ ನಮ್ಮ ಈ ಹಳೆ ಕಾಲದಲ್ಲೂ ಕೂಡ, ಈಗಿನ ಕಾಲದಲ್ಲೂ ಇವಾಗಿಲ್ಲ ಪ್ರಾಯಶಃ, ಸ್ವಲ್ಪ ಹಳೆ ಹೋದರೆ ಹೆಣ್ಣು ಮಕ್ಕಳು ಮೊದಲು ಮೊದಲಲ್ಲಿ ಅಲ್ಲಲ್ಲ ಮೊದಲು ಮೊದಲಲ್ಲಿ ಕಚ್ಚಿ ಹಾಕ್ಲಿಕ್ಕೆ ಶುರು ಮಾಡಿದಾಗ ಅವರ ಕಾಲ ಹತ್ರ ವಸ್ತ್ರಕ್ಕೆ ಹಾಕ್ತಾ ಬರ್ತಾರೆ ಬಹಳ ದಾಕ್ಷಿಣ್ಯ ಅವರಿಗೆ, ಆ ಅಯ್ಯೋ 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 ಅಂತ ಹೋದ ಆಡ್ತಾ ಇರ್ತಾರೆ ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಆ ಕಚ್ಚಿ ಹಾಕಿದ ಕಾಲಕ್ಕೆ ಕಾಲು ಕಾಣಿಸದೇ ಇರಲಿಕ್ಕೆ ಕಾಲು ವಸ್ತ್ರ ಮಡಚಿ ಕ್ಲಿಪ್ ಹಾಕಿ ನಡೀತಾ ಇದ್ರು, ಆಮೇಲೆ ಅಭ್ಯಾಸ ಆಗಿ ಮಾಮಲೆ ಹೋಗ್ತಾ ಇದ್ರು. ಹೌದಾ? ಹಾಗೆ ಗಂಡಸರು ಸೈಕಲ್ ತುಳಿತಾ ಹೋಗ್ಬೇಕಾದ್ರೆ ಪಂಚೆ ಅವ್ರು ಸಿಕ್ಕಾಕೊಳ್ಳುತ್ತೆ ಅಂತ ಪಂಚಿನ ಕ್ಲಿಪ್ ಹಾಕ್ತಾ ಇದ್ರು. ಅದು ಬೆಳ್ಳಿ ಕ್ಲಿಪ್ ಹಾಕ್ತಾ ಇದ್ರು ನೋಡಿ, ಬೆಳ್ಳಿ ಚೀಪ್ ಆಗಿತ್ತು ಅವಾಗ, ಬೆಳ್ಳಿ ಕ್ಲಿಪ್ ಹಾಕ್ತಾ ಇದ್ರು. ಅದಕ್ಕೆ ಕಾಲಿಗೆ ಸಾಕ್ಸ್ತಾರ ಬಟ್ಟೆ ಸುತ್ತಿ ಆ ಕ್ಲಿಪ್ ಹಾಕಿ ಹೋಗ್ತಾ ಇದ್ರು. ಅಂದ್ರೆ ಯು ಶೇಪ್ ಕ್ಲಿಪ್ ಅದು, ನೀವು ಹಾಕ್ತಿರಲ್ಲ ಚೆನ್ನಾಗಿ ಕೊಡುತ್ತದೆ. ಅದು ಹೇಳ್ತಾರೆ ಪಾದವಸ್ತ್ರ. ಇಷ್ಟೆಲ್ಲ ಆದಮೇಲೆ ಹುಟ್ಟಿದ ಮೇಲೆ ಈ ಮೈಸೂರು ಕಡೆಯೆಲ್ಲ ಕೂಡ ನೀವು ನೋಡಬಹುದು, ಹಳೆಯ ಕಾಲದೆಲ್ಲ ಫೋಟೋಸ್ ಇರುತ್ತೆ. ಮತ್ತೆ ಈ ಜರಿ ಪಂಚದೆ ಶಾಲು ಚೆನ್ನಾಗಿ ಮಡಚಿ ಮಡಚಿ ಜರಿ ಕಾಣುವಂತೆ ಮಧ್ಯೆ ಬೆಲ್ಟ್ ಥರ ಗಟ್ಟಿಯಾಗಿ ಹಾಕಿ ಹೋಗ್ತಾ ಇದ್ರು. ಅದು ಹಾಕಿದ್ರೆ ತುಂಬ ದುಡ್ಡಿದ್ದವರೇ ಹಾಕ್ತಾ ಇದ್ರು, ಮಾಮೂಲಾಗಿದ್ದವ್ರು ಹಾಕ್ತಾ ಇದ್ದಿಲ್ಲ, ತುಂಬ ದುಡ್ಡಿದ್ದವರೇ ಆ ಜರಿದು ಹಾಕಬೇಕು ಅಂತ ಆಗಿನ ಕಾಲದಲ್ಲಿ ಇಷ್ಟ ಪ್ರಕಟಿಸ್ತಾರೆ. ಮತ್ತೆ ಬಂದ ಆ ಹೊಟ್ಟೆಗೆ ಅಂದರೆ ಪಂಚ ಬಿಚ್ಚಿ ಹೋಗದೆ ಚೆನ್ನಾಗಿ ಕಟ್ಟಿ, ಅದು ವಿಶೇಷ ಏನು ಅಂದರೆ ಆ ಹೋದಾಗ್ತಕ್ಕಂತೆ ಹಾಕ್ಕೊಂಡು ಹೋಗ್ತಾ ಇದ್ರು. ಆ ಮಧ್ಯ ಬಂದ ನಮಸ್ತುತೆ ತುಂಬ ಹಾಕ್ತಾರೆ, ತುಂಬ ಹಾಕ್ಬೋದು, ಅವರೇನೇನೇನು ಹಾಕ್ತಾ ಇದ್ರು ಅದೆಲ್ಲವೂ ನೋಡಿ ಚಿಂತನೆ. ನನಗೇನೇನಿದೆ ಅದೆಲ್ಲ ನಿನಗರ್ಪಿತ, ನಿನಗರ್ಪಿತ, ನಿನಗೆ ಕೊಟ್ಟದ್ದು ನನಗರ್ಪಿತ. ಕೊಟ್ಟಾರೆ ಸ್ವಾಮಿಗೆ, ನಮ್ಮ ಸುತ್ತು ಇರುವ ಸ್ವಾಮಿಗೆ. ಷೋಡಶ ಉಪಚಾರ ಏನು? ಶಾರೀರ ಉಪಯೋಗವಾದ ವಿಷಯ ಜಾರ ಇವೆಲ್ಲ ನಮಗೆ ಬಳಸಿದ್ದು. ಹರಿಗೆ ಷೋಡಶ ಉಪಚಾರವೆಂದೆನ್ನು ಅಂತ ಶೇಷದಾಸರು ಒಂದು ಮಾತಲ್ಲಿ ಹೇಳಿದ್ದನ್ನ ಒಂದು ಗ್ರಂಥ ಬರೆದು ಕೊಟ್ಟರು. ಇವರು ನೋಡಪ್ಪ ನಿನ್ನ ಸುತ್ತು ಇರುವ ದೇವರ ಪೂಜೆ ಹೀಗ್ ಮಾಡಬೇಕು ಹೇಳಿ ಕೊನೆಗೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅಯ್ಯೋ ಇದೇನೇ ಪೂಜಾ, ನನ್ನ ಕಾಲಿಗೆ ನೀರಾಗಲಿ ದೇವರ ಕಾಲಿಗೆ ನೀರು ಅಂದರೆ ಇದು ನೀನಲ್ಲ, ಬ್ರಹ್ಮದೇವರು ಮೊದಲುಕೊಂಡು ಅನುಸಂಧಾನ ಮಾಡಿದ್ದಿದು, ಭಾಗವತದಲ್ಲಿ ಬಂದದ್ದಿದು, ಅನೇಕ ಜ್ಞಾನಿಗಳು ಮಾಡಿದ್ದು, ನಾವು ಮಾಡಿದ್ದು, ಬುದ್ಧಿ ಹುಟ್ಟರೆ ಅದು ಮಾಡು ಬೇಡಲ್ವ ಇಲ್ಲದಿದ್ದರೆ ಬಿಡು ಅಂತ ಹೇಳಬೇಕಾ? ಅದನ್ನೇ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಮಾಡಿ, ಇಲ್ಲ ಇದೊಂದು ಬಿಟ್ಟು ಮಿಕ್ಕದ್ದೆಲ್ಲ ಮಾಡ್ತೀವಿ, ನಮಗೆ ದೇವರ ಅನುಗ್ರಹ ಮಾಡಲಿ ಅಂದರೆ ಹೇಳ್ತಾರೆ. ಇದನ್ನು ಬಿಂಬ ಪೂಜಾ ಅಂತ ಕರೀತಾರೆ. ಬಿಂಬ ಪೂಜಾ ಇದು, ಇದು ಮಾಡದಿದ್ದರೆ ಬಿಂಬ ಪೂಜನ ನಂತರ ನಚಮುಸ್ಪಿರಸ್ತಿ ಕಶ್ಯಚಿತ್, ಯಾರಿಗೂ ಅಪ್ಪರಾಣೆ ಮುಕ್ತಿ ಎಂಬುದಿಲ್ಲ ಅಂತ ಹೇಳ್ತಾರೆ. ಇದು ಮಾಡಲೇಬೇಕು ಅಂತಾರೆ. ಅರ್ಥ ಆಗಿದೆ ಅಂತ ಕಾಣುತ್ತೆ ನಿಮಗೆಲ್ಲ, ಹೇಗೆ ಮಾಡಬೇಕು ಅಂತ ಅದನ್ನು ಚಿಂತನೆ ಮಾಡೋಣ. ನಮ್ಮಲ್ಲಿಗೆ ಶ್ರೀಕೃಷ್ಣ ನಮಸ್ತು ಮತ್ತು ನಾಳೆ 4 ಗಂಟೆಗೆ ಸೇರಿಬಿಡೋಣ. ಯಾಕಂದರೆ ನಾನು ಮತ್ತೆ ಬೇರೆ ಕಡೆ ಓಡಬೇಕಾಗ್ತಾ ಇದೆ, 4 ಸರಿಯಾಗಿ ಸೇರಿಬಿಡೋಣ.